சத்யம் பரம் தீமஹி சிருஷ்டி ஸ்தித்யப்யேஹா நிதிர்ஷி தமோ பந்த மோட்சாஸ்ய யஸ்மாத் அஸ்ய ஸ்ரீ ப்ரஹ்ம ருத்ர ப்ரஹ்ருதி சுர நர த்வீஷ சத்ராத்மகஸ்ய விஷ்ணுர்வ்யஸ்தா ஸமஸ்தாஹ சகல குண நிதிஹி சர்வ தோஷ வ்யபேதஹ பூர்ணானந்தோ அவ்யயோ யோ குருரபி பரமஹ சிந்தயேதம் மகாந்தம். ஷடித்யத்ராபி பூதானி பஞ்சஷஷ்டஃ பரஃ புமான் தைர்யுக்தஃ ஆத்மசம்பூதைஃ சிருஷ்டேதம் சமுபாவிஷத். அதேனா சப்தைவ தாத்தவஹ, அதேன் ஹேளிதோ தத்துவகள் பக்கே பிரச்சனை மாடிதாக ಅನೇಕ ರೀತಿ ತತ್ವ ಹೇಳ್ತಾರೆ, ವಿರೋಧ ಇಲ್ಲ, ವ್ಯೂ ಪಾಯಿಂಟ್ ಡಿಫರೆಂಟ್ ಆಗಿರುತ್ತೆ ಹೊರತು ವಿರೋಧ ಇಲ್ಲ ಅಂತ ಹೇಳ್ತಾ ಅನೇಕ ಕಾರಣ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ. ಸಟ್ ಅಂತ ಹೇಳ್ಬಿಡ್ತಾರೆ ಕೆಲವು ಸಲ. ಆಗೇನೇನದು ಭೂತಾನಿ ಪಂಚ ಷಷ್ಠ ಪರಃಪುಮಾನ್, ಪಂಚಭೂತಗಳು ಪರಮಾತ್ಮ ಇಷ್ಟೇ ಅಲ್ಲಿ ಅರ್ಥ. ತೈರ್ಯುಕ್ತ ಆತ್ಮಸಂಭೂತೈ ಸೃಷ್ಟೇದಂ ಸಮುಪಾವಿಷತ್ ಅಂದರೆ ಪ್ರಶ್ನೆ ಕೇಳೋರು ಯಾವ ಅರ್ಥ ಕೇಳ್ತಾರೆ ಅನ್ನೋದ್ರ ಮೇಲೆ ಉತ್ತರ ಅಷ್ಟು ಕೊಟ್ಬಿಡ್ತಾರೆ. ಆದ್ದರಿಂದ ಅದೇ ಅಷ್ಟೇ ಅಂತ ತಿಳ್ಕೊಳಕ್ಕೆ ಹೋಗಬಾರ್ದು, ಹಿಂದು ಮುಂದೆಲ್ಲ ಸರಿಯಾಗಿ ನೋಡ್ಕೊಂಡ್ಬಿಟ್ಟು ಕರೆಕ್ಟಾಗಿ ಹೇಳಬೇಕು. ಸಮುಪಾವಿಷತೆ ಚತ್ವಾರ್ಯೇವೇತಿ ತತ್ರಾಪಿ ತೇಜ ಆಪೋ ಅನ್ನಮಾತ್ಮನಃ ಜಾತಾನಿ ತೈರಿದಂ ಜಾತಂ ಜನ್ಮಾವ ಯಮಿನ ಖಲು. ಕೆಲವೊಮ್ಮೆ ಏನು ಮಾಡ್ತಾರೆ ನಾಲ್ಕೆ ಅಂತ ಹೇಳಿಬಿಡ್ತಾರೆ. ನಾಲ್ಕೆ ಅಂದ್ರೇನು? ತೇಜ ಆಪಃ ಅನ್ನಂ ಆತ್ಮನಃ ಅಷ್ಟೇ, ಉಳಿದೆಲ್ಲ ಅಂಡರ್ಸ್ಟುಡ್ ಅಂತ ಅರ್ಥ. ಜಾತಾನಿ ತೈರಿದಂ ಜಾತಂ ಜನ್ಮಾವಯವಿನ ಖಲು, ಅಲ್ಲೇನಾಗಿದೆ ತೇಜ ಆಪಃ ಅನ್ನಂ, ಮೂರು ಕೂಡ ಏನವು? ಮೂರ್ತ ಅಮೂರ್ತ, ವಾಯು ಆಕಾಶ ಬಿಟ್ಟುಬಿಟ್ರು, ಅದಕ್ಕೆ ಅಮೂರ್ತ ಪದಾರ್ಥಗಳು. ಮೂರ್ತ ಪದಾರ್ಥಗಳು ಎಷ್ಟು? ಮೂರು, ಅದು ಪ್ಲಸ್ ದೇವರು, ಅಷ್ಟು ನಾಲ್ಕೆ ಅಂತ ಹೇಳ್ಬಿಟ್ರು. ಅವೆರಡು ಸೇರಿಸ್ಕೊಂಡ್ರೆ ಆರು. ಈ ರೀತಿ ಹೇಳೋ ಕ್ರಮದಲ್ಲಿ ಹೇಳ್ತಾರೆ. ಸಪ್ತಧರ್ಯಾಣಿ ಚ ಪಂಚ ಪಂಚೈಕ ಮನಸ ಆತ್ಮ ಸಪ್ತದಶ ಸ್ಮೃತಃ ಸಂಖ್ಯಾನೇ ಸಪ್ತದಶಕೆ. ಎಲ್ಲಿ ಸಪ್ತದಶಕ ಅಂದ್ರೆ ಎಷ್ಟು? ಹದಿನೇಳು. ಅಲ್ಲಿ ಭೂತ ಮಾತ್ರ ಇಂದ್ರಿಯಾಣಿ ಚ, ಭೂತಗಳು ಮಾತ್ರಗಳು ಇಂದ್ರಿಯಾಣಿ ಎಷ್ಟಾದ ಅಲ್ಲಿಗೆ? ಭೂತಗಳೆಷ್ಟು? ಐದು. ಮಾತ್ರಗಳೆಷ್ಟು? ಐದು. ಇಂದ್ರಿಯಗಳೆಷ್ಟು? ಐದು. ಎಷ್ಟಾಯ್ತು? ಐದು ಮೂರು ಹದಿನೈದು. ಪಂಚ ಪಂಚ, ಪಂಚ ಪಂಚ ಅಂದ್ರೆ ಎಷ್ಟು? ಪಂಚ ಪಂಚ. ಏಕ ಮನಸ ಆತ್ಮ ಸಪ್ತದಶ ಸ್ಮೃತ. ಪಂಚ ಪಂಚ ಏಕ ಮನಸ ಇಂದ್ರಿಯಾಣಿ ಪಂಚ ಅಲ್ಲಿ ತಗೋಬೇಕು ಅದನ್ನ. ತನ್ಮಾತ್ರ ಪಂಚ ಇವೆಲ್ಲ ಐದೈದು. ಮನಸ್ಸು ಎಷ್ಟಾಯ್ತು? ಹದಿನಾರಾಯ್ತು. ಆತ್ಮ ಎಷ್ಟು? ಹದಿನೇಳು. ಈಗ ಪಂಚ ಪಂಚ ಅಂಬುದು ಅದಕ್ಕೆ ಅನ್ವಯ, ಇಪ್ಪತ್ತೈದು ಅಂತ ಮಾಡ್ಕೋಬಾರ್ದು. ಎಷ್ಟೇ ಭೂತ ಪಂಚ, ಮಾತ್ರ ಪಂಚ, ಇಂದ್ರಿಯ ಪಂಚ, ಒಂದು ಮನಸ್ಸು, ಹದಿನಾರು ಪ್ಲಸ್ ಆತ್ಮ, ಇದು ಹದಿನೇಳಕ್ಕೆ ಅರ್ಥ. ತದ್ವತ್ ಷೋಡಶ ಸಂಖ್ಯಾನಿ ಆತ್ಮನ ಮನ ಉಚ್ಚತೆ ಹದಿನಾರು ಅಂತ ಹೇಳಿದ್ರೆ ಈ ರೀತಿ ಅರ್ಥ ಮಾಡಿ, ಒಂದು ಬಿಟ್ಬಿಟ್ರೆ ಎಷ್ಟಾಗುತ್ತೆ? ಅದಕ್ಕೆ ಈಗ ಹದಿನಾರಾಯ್ತು. ಭೂತೇಂದ್ರಿಯಾಣಿ ಪಂಚ ಇವ ಮನ ಆತ್ಮ ತ್ರಯೋದಶ. ಹದಿಮೂರು ಅಂತ ಹೇಳಿದಾಗ ಭೂತ ಐದು, ಇಂದ್ರಿಯಾಣಿ ಐದು, ಪಂಚ ಇವ ಮನ ಆತ್ಮ ಐದು 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 ಹದಿನಾರು ಮನಸ್ಸು ಒಂದು. ಇಷ್ಟೇ ಮಾಡಿಬಿಟ್ರಿ, ಯಾವ್ದು ಬಿಟ್ಬಿಟ್ರಿ? ಅದರಲ್ಲಿ ಈಗ ಆತ್ಮ ಇಟ್ಕೊಂಡ್ರು, ಭೂತ ಇಂದ್ರಿಯಾಣಿ ಇಟ್ಕೊಂಡ್ರು ಹತ್ತು, ಆತ್ಮ ಹನ್ನೊಂದು, ಅವೆರಡು ಕಾಮನ್ ಇಟ್ಕೊಂಡು ಹದಿಮೂರು ಅಂತ ಮಾಡಿದ್ರು. ಇತಿಜ್ಯ ನಾನಾ ಪ್ರಸಂಖ್ಯಾನಂ ತತ್ವಾನಾಂ ಋಷಿಭಿಕೃತಂ. ಈಗ ಅನೇಕ ರೀತಿಯಲ್ಲಿ ತತ್ವಗಳ ಸಂಖ್ಯಾನಮ್ಮ, ತತ್ವ ಸಂಖ್ಯಾನ, ತತ್ವ ಸಂಖ್ಯಾನ ಅಂದ್ರೇನು? ಎನ್ಯುಮಿರೇಷನ್ ಆಫ್ ತತ್ವಾಸ್. ಎನ್ಯುಮಿರೇಷನ್ ಅಂದ್ರೇನು? ಎನ್ಯುಮಿರೇಷನ್ ಅನ್ನೋದು ಸಂಖ್ಯೆಗೆ ಅನುಗುಣವಾಗಿ ತಿಳಿಸುವಿಕೆ ಅಂತ ಅರ್ಥ. ನಂಬರ್ ವೈಸ್ ಕೌಂಟಿಂಗ್ ಏನಂತಾರೆ? ಎನ್ಯುಮಿರೇಷನ್ ಅಂತ ಹೇಳಿ ಆ ರೀತಿ ಹೇಳಿರೋದ್ರಿಂದ ದೋಷ ಇಲ್ಲ. ಈಗ ನಾನು ಅರ್ಥ ಮಾಡ್ಕೊಂಡ್ರೆ ಆಗ ಆಚಾರ್ಯರು ತತ್ವ ಸಂಖ್ಯಾನ ಅಂತ ಯಾತಕ್ಕೆ ಹೆಸರಿಟ್ರೆ ಗೊತ್ತಾಗುತ್ತೆ. ಅದಿಷ್ಟು ಓದ್ಕೊಂಡ್ಬಿಟ್ರೆ ಉಳಿದು ಎಲ್ಲೆಲ್ಲಿ ಹೇಳ್ತಾರೋ ಅಷ್ಟು ಮಾತ್ರ ತಗೋತಿದ್ರೆ ಸಾಕಾದ್ರೆ. ಒಂದರಿಂದ ಒಂದು ಅಂತ ಹೇಳ್ಬಿಟ್ರೆ, ತತ್ವ ಎಷ್ಟು ಒಂದೇ ಅಂತ ಹೇಳ್ಬಿಟ್ರೆ ಅವಾಗ ಏನು ಹೇಳಬೇಕು? ಅದ್ವೈತ ಅಲ್ಲ, ಸ್ವತಂತ್ರ ತತ್ವ ಒಂದೇ, ಸ್ವತಂತ್ರ ಭಗವಾನ್ ವಿಷ್ಣು ಅಷ್ಟೇ. ಎರಡು ಅಂತ ಹೇಳಿದಾಗ ಸ್ವತಂತ್ರ ಅಸ್ವತಂತ್ರ ಅಂತ ಬಂತು. ಮೂರು ಅಂತ ಹೇಳಿದಾಗ ಒಂದು ಸ್ವತಂತ್ರ ತೆಗೆದುಬಿಡ್ಬೇಕು, ಆಮೇಲೆ ಎರಡು ಉಳ್ಕೊಳ್ತೆ ಯಾವ್ಯಾವುದು ಅದರಲ್ಲಿ ಏನು ಮಾಡಬೇಕು? ದುಃಖ ಸ್ಪೃಷ್ಟ ತದಸ್ಪೃಷ್ಟ ಎರಡು ಮಾಡಿಕೊಂಡು ಮೂರಾಯ್ತು. ಆಮೇಲೆ ಮತ್ತೆ ಜಾಸ್ತಿ ಮಾಡಿದರು, ದುಃಖ ಸ್ಪೃಷ್ಟ ಮಾತ್ರ ತಗೊಂಡ, ದುಃಖ ಅಸ್ಪೃಷ್ಟ ಒಂದೇ ಅಂದ್ರು. ಮತ್ತೆ ದುಃಖ ಅಸ್ಪೃಷ್ಟ ಒಂದೇ, ಯಾರು? ದೇವರನ್ನು ಬಿಟ್ಟ ಮೇಲೆ ಯಾರಿದ್ದಾರೆ? ಸ್ಪೃಷ್ಟ ದುಃಖ ಸಮಸ್ಯೆ ನಿತ್ಯ ದುಃಖ ರಮಾ, ಎಂದೂ ದುಃಖ ಇಲ್ಲದವರು ಅಂದ್ರೆ ಯಾರು? ರಮಾದೇವಿ ಒಬ್ರೆ. ದೇವ್ರನ್ನ ಯಾತಕ್ಕೆ ತಗೊಳ್ಳಿಲ್ಲ? ಸ್ವತಂತ್ರದಲ್ಲಿ ಬಂದಾತ. ಅಸ್ವತಂತ್ರರಲ್ಲಿ ಎಂದೂ ದುಃಖ ಇಲ್ಲದವರು ಒಬ್ಬರೇ ಅಸ್ವತಂತ್ರರಲ್ಲಿ, ಮಹಾಲಕ್ಷ್ಮಿ ಒಂದೇ. ಆ ರೀತಿ ಅರ್ಥ ಮಾಡ್ಕೋತಾ ಹೊರಟ್ರೆ ನಮಗೆ ರೆಡಿಮೇಡ್ ಆನ್ಸರ್ ಗೊತ್ತಿದ್ದಾಗ ಏನು ಮಾಡ್ಬೋದಾಗ? ಎಲ್ಲಿ ಬೇಕಾದ್ರೆ ಹೊಂದಿಸ್ಬೋದು. ನಂಬರ್ ಹೊಂದಿಸೋದು ಕಷ್ಟ ಅಲ್ಲ. ಅಬ್ಜೆಕ್ಟ್ ಇದು ಫ್ಯಾಕ್ಟ್ಸ್ ಚೇಂಜ್ ಆಗಾಗಿಲ್ಲ, ಹೇಳೋ ರೀತಿ ಚೇಂಜ್ ಮಾಡ್ಬೋದು. ಗೊತ್ತಾಯ್ತಾ? ಫ್ಯಾಕ್ಟ್ಸ್ ಚೇಂಜ್ ಮಾಡಿದ್ರೆ ತಪ್ಪದು, ಹೇಳೋ ರೀತಿ ಚೇಂಜ್ ಮಾಡಿದ್ರೆ ತಪ್ಪಲ್ಲ. ಹಾಂ, ವಿವಕ್ಷ ಅಂತ, ಅದೇ ವಿವಕ್ಷ ಅಂದ್ರೆ ಏನು? ವ್ಯೂ ಪಾಯಿಂಟ್. ವಿ ವಿವಕ್ಷ, ವಿ ಪಾಯಿಂಟ್, ವ್ಯೂಮ ಪದದಲ್ಲೇ ಇದೆ ವಿವಕ್ಷ, ವ್ಯೂ ಅನ್ನೋ ಪದದಲ್ಲೇ ಬಂದಿರೋದು. ಇತಿ ನಾನಾ ಪ್ರಸ್ಥಾನ ತತ್ವಾನ ಋಷಿಭಿಃ ಕೃತಂ ಸರ್ವಂ ನ್ಯಾಯಂ. ಈ ಕರಿಗಿರಿ ಅಂತ ಕರೀತಾ ದೇವಗಿರಿ, ನಮ್ಮ ದೇವರಾಯನ ದುರ್ಗನ ಈ ಕಡೆ ನೋಡಿ ಅನಿಸೋದಿಲ್ಲ ನಿಮ್ಗೆ, ಆ ಕಡೆಯಿಂದ ನೋಡ್ಬೇಕು. ಅವಾಗ ಹ್ಯಾ ಕಾಣಿಸುತ್ತದ? ಆನೆ ಕಾಣಿಸ, ಮಲಗಿದ ಆನೆ ಕಂಡ ಕಾಣುತ್ತೆ. ಈ ಕಡೆ ನೋಡಿದ್ರೆ ಗೊತ್ತಾಗೋದಿಲ್ಲ, ಈ ಕಡೆ ಸುಮ್ಮನೆ ಮೇಲೆ ಹೋಗ್ಬಿಡ್ತಾರೆ ಹೀಗೇನೆ. ಆ ಕಡೆಯಿಂದ ಹೋದ್ರೆ ಅಟ್ಲ ಹಿಡಿದಾಗ ಹತ್ತಕ್ಕಾಗೋದಿಲ್ಲ ಆ ಕಡೆ, ಆ ಕರೆಕ್ಟಾಗಿ ವ್ಯೂ ಸಿಗುತ್ತೆ. ಮತ್ತೆ ಕರಿಗಿರಿ ಈ ಕಡೆಯಿಂದ ಹೋದವ್ರಿಗೆ ಏನು ಅರ್ಥನೇ ಆಗೋದಿಲ್ಲ ಯಾಕೆ ಕರೆದ್ರು ಅಂತೇಳಿ. ಇದನ್ನ ಗರುಡಾದ್ರಿ ಅಂತ ಕರೀತಾರೆ ತಿರುಪತಿನ. ಎಲ್ಲ ನೋಡಿ ಗರುಡಾದ್ರಿ ಅರ್ಥ ಆಗೋದಿಲ್ಲ. ಇಳಿಬೇಕಾದ್ರೆ ನೋಡ್ತೀರಿ ನೀವು, ಇಳಿಬೇಕಾದ್ರೆ ನೋಡಿದ್ರೆ ಕರೆಕ್ಟಾಗಿ ಗಣಿಗೆ ಹೋಗ್ಕೊಂಡ ಕಾಣಿಸುತ್ತೆ. ಆ ವ್ಯೂ ಅಲ್ಲಿ ಮಾತ್ರ ಕಾಣೋದು. ವೆಂಕಟಾದ್ರಿ ಅಂತ ಕರೀತಾರೆ, ವೆಂಕಟೇಶ್ವರ ಪರ್ವತ ವೆಂಕಟಾದ್ರಿ ಒಂದರ್ಥ. ಇನ್ನೊಂದರ್ಥ ವೆಂಕಟಾದ್ರಿ ಅಂದ್ರೆ ಏನು? ವೆಂಕಟೇಶ್ವರ ಮುಖ ಕಂಡಾಗೆ ಕಾಣುತ್ತೆ ಒಂದು ಕಡೆ, ಮತ್ತೆ ಹತ್ತು ಇದು ಇಳಿಬೇಕಾದ್ರಲ್ಲ ಹತ್ತಬೇಕಾದ್ರೆ ಒಂದು ಆ್ಯಂಗಲ್ನಲ್ಲಿ ಒಂದು ಬೆಟ್ಟ ಮುಖ ಕಣ್ಣು ಕಿವಿ ಎಲ್ಲ ಕಂಡ ಕಾಣಿಸುತ್ತೆ. ಅದಕ್ಕೆ ಏನಂತ ಹೇಳಿದ್ರೆ ಅದಕ್ಕೆ ವೆಂಕಟ. ಇನ್ನೊಂದು ಕಡೆಗೆ ಹಾವಿನಡೆ ಕಂಡ ಕಾಣುತ್ತೆ ಶೇಷಾದ್ರಿ ಅಂತ ಕರೆದು. ಆ ಹೆಸರೆಲ್ಲ ಯಾತಕ್ಕೆ ಬಂತದ್ದು? ನಮಗೇನು ಅನಿಸುತ್ತೆ ವೆಂಕಟ ಒಂದು ಹೇಳ್ರಿ ಅಂತ ಹೇಳಿ ಏನು ಹೇಳ್ಬೇಕು? ಅದಕ್ಕೆ ಏಳು ಹೇಳ್ಬೇಡಿ, ಒಂದು ಹೇಳಿ. ಸಪ್ತಗಿರಿ ಅಂತಿದ್ದಾರೆ, ಒಂದು ಹೇಳಿ ಅಂದರೆ ಏನು ಹೇಳ್ಬೇಕು ಅದಕ್ಕೆ? ಹೇಳಕ್ಕೆ ಬರೋದಿಲ್ಲ. ಯಾತಕ್ಕೆ? ವ್ಯೂ ಪಾಯಿಂಟ್ ಬೇರೆ ಬೇರೆ ಟಿಕ್ಕಲಲ್ಲಿ ನೋಡಿದಾಗ ಒಂದೇ ರೀತಿ ಹೇಳಿದ್ರೆ ತಪ್ಪು ಉತ್ತರ ಆಗುತ್ತೆ. ಕರೆಕ್ಟ್, ಅದೇ ಉತ್ತರ. ಏಳು ಅಂತ ಹೇಳಿದ್ರೆ ಕರೆಕ್ಟು, ಒಂದು ಎರಡು ಮೂರು ಎಷ್ಟು ಬೇಕಾದ್ರೆ ಹೇಳ್ಬೋದು, ಆ ಕ್ರಮದಲ್ಲಿ ದೋಷ ಇಲ್ಲ. ಇತಿ ಆ ದೃಷ್ಟಿ ಅದ್ವೈತ ಹೇಳಿದ್ದೆ ನಾವು ಬಿಟ್ಬಿಡ್ತಾ ಇದ್ವಿ. ಅದಕ್ಕೆ ಹೇಳಿಲ್ಲ ಅದ್ವೈತ, ಭೇದ ಇಲ್ಲೇ ಇಲ್ಲ ದೇವ್ರ ರೂಪರೂಪಗಳಲ್ಲಿ ಎಂದು ಒಪ್ಕೊಂಡ್ಬಿಡ್ತೀವಿ. ಜೀವದೇಶ ಜೀವೇಶ್ವರ ಇಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್ ಆಯಿತು. ದೇವ್ರ ರೂಪರೂಪಗಳಲ್ಲಿ ಅದ್ವೈತ ಅಂದರೆ ಏನು ಯೋಚನೆ ಇಲ್ಲ. ಕರೆಕ್ಟ್, ಈ ಅರ್ಥದಲ್ಲಿ ಅದ್ವೈತ ಹೇಳ್ತೀರಾ, ಓಕೆ ಅಂತ ಹೇಳಿಬಿಟ್ರೆ ಮುಗೀತು. ತದ್ವತ್ ಘೋ ಷೋಡಶ ಸಂಖ್ಯಾನಿ ಆತ್ಮನ ಮನ ಉಚ್ಯತೆ ಭೂತ ಇಂದ್ರಿಯಾಣಿ ಪಂಚೈವ ಮನ ಆತ್ಮ ತ್ರಯೋದಶ. ಪಂಚ ಆತ್ಮ ತ್ರಯೋದಶ ಇತಿ ನಾನಾ ಪ್ರಸಂಖ್ಯಾನ ಸಂಖ್ಯಾನ ಪ್ರಸಂಖ್ಯಾನ ಸರಿಯಾದ ಸಂಖ್ಯಾನ ಸರಿಯಾಗಿ ಮಾಡಿದ ಪ್ರಸಂಖ್ಯಾನ ತತ್ವಾನಾಂ ಋಷಿಭೀ ಕೃತಂ ಸರ್ವಂ ನ್ಯಾಯ್ಯಂ. ಉತ್ತರ ಕೊಡ. ಸರ್ವಂ ನ್ಯಾಯ್ಯಂ, ನ್ಯಾಯಂ ಅಲ್ಲ ನ್ಯಾಯ್ಯಂ. ನ್ಯಾಯ್ಯಂ ಅಂದ್ರೇನು? ನ್ಯಾಯಾದನಪೇತಂ ನ್ಯಾಯ್ಯಂ, ಸರಿಯಾಗಿದೆ ಅಂತ. ಸರಿ ಬೇರೆ, ಸರಿಯಾಗಿದೆ ಬೇರೆ, ಎಲ್ಲವೂ ಸರಿಯಾಗಿದೆ. ಯುಕ್ತಿ ಮತ್ವಾತ್ ವಿದುಷಾಂ ಕಿಮ ಶೋಭನಂ, ಯಾಕೆ ಇನ್ನೊಂದಕ್ಕೂ ಏನಿದೆ ಯುಕ್ತಿ ಇದೆ. ಸೊ ವಿದುಷಾಂ ಕಿಮ್ಮ ಅಶೋಭನಂ, ಜ್ಞಾನಿಗಳು ಹೇಗೆ ಹೇಳಿದ್ರು ಸರಿಯಾಗಿ ಹೇಳ್ತಾರೆ, ಜ್ಞಾನಿಗಳು ಹೇಗೆ ಹೇಳಿದ್ರು ಸರಿಯಾಗಿ ಹೇಳ್ತಾರೆ. ವ್ಯವಸಾಯಾತ್ಮಿಕ ಬುದ್ಧಿ ಏಕೇಹ ಕುರುನಂದನ, ಇದು ಒಳ್ಳೆ ದೃಷ್ಟಾಂತ. ವ್ಯವಸಾಯಾತ್ಮಿಕ ಮಾತಾಡ್ತಾ ಇದ್ದಾರೆ ಇವರು, ಏಕೈವ. ಒಬ್ಬರು 13, 10, 15 ಏನೇನೋ ಹೇಳ್ತಾ ಇದ್ದಾರೆ, ಇಟ್ಟಾರೆ ಏಕೈವ. ಏನಿಲ್ಲ ಅದರಲ್ಲಿ, ಇಲ್ಲ ಏನು ವಿರೋಧ. ಏಕೈವ ಅಂದ್ರೇನು? ವಿರೋಧ ಇಲ್ಲ, ಒಂದೇ ಉತ್ತರ ಅಂತ ಅರ್ಥ. ಸರಿ, ಆ ಗೀತಾ ಶ್ಲೋಕ ಓದಿ ಓದಿಬಿಟ್ರೆ ವಿದುಷಾಂ ಕಿಮ್ಮ ಶೋಭನಂ, ಜ್ಞಾನಿಗಳು ಹೇಗೆ ಹೇಳಿದರೂ ಕೂಡ ಕರೆಕ್ಟಾಗೇ ಇರುತ್ತೆ. ತಪ್ಪು ಯೋಚನೆ ಮಾಡೋಕ್ಕೆ ಹೇಳಿ, ಅದು ಯಾರು ಹೇಳ್ತಾರೆ ನೋಡ್ಬೇಕು. ಮೂರು ಆಗ್ತಾರೆ ಕೊಟೇಶನ್ ಕೊಟ್ಬಿಟ್ರು, ಯಾರು ಹೇಳ್ತಾರೆ ಹೆಸರು ಹೇಳಿ, ಜಯತೀರ್ಥರು ವ್ಯಾಸರ ಎಲ್ಲರೂ ಕರೆಕ್ಟ್. ಯೋಚನೆ ಮಾಡೋಕ್ಕೆ ಹೋಗಲೇಬೇಡಿ, ಏನದು ಕರೆಕ್ಟ್, ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಸಾಕಷ್ಟೆ. ಇನ್ನೊಬ್ರು ಯಾರು ತಂದರು ಅವ್ರನ್ನ ಬಿಟ್ಟುಬಿಡು, ಇವ್ರನ್ನೆಲ್ಲ ಅರ್ಥ ಮಾಡ್ಕೊ. ಅವ್ರು ಏನು ಹೇಳಿದ್ರು ತಪ್ಪೆ, ಯಾಕೆ ಸರಿ ಹೇಳಿದ್ರು ನಿಜವಾಗ ಸರಿಯಾಗಿ ಹೇಳಿದ್ದಲ್ಲ, ಅದು ಬೈ ಚಾನ್ಸ್ ಸರಿಯಾಗಿರುತ್ತೆ ಹೊರತು ಉದ್ದೇಶಪೂರ್ವಕ ಹೇಳಿದ್ದಲ್ಲ, ಅದು ಬಿಟ್ಬಿಡಿ. ಸರ್ವಂ ನ್ಯಾಯಂ ಯುಕ್ತಿಮತ್ವಾ ದ್ವಿದುಷಾಂ ಕಿಂ ಅಶೋಭನಂ, ಇದೆ ತತ್ವ ಸಮನ್ವಯ ಅಂತಂದು ಹೀಗೆ. ಜ್ಞಾನಿಗಳ ಮಾತು ಅಂದ ಮೇಲೆ ವಿರೋಧ ಚಿಂತಿಸಬಾರ್ದು, ಸುಗೂಡಿಸ್ಬೇಕು. ಅಷ್ಟೇ ಕೂಡ್ಸಕ್ಕೆ ಬರೆದವ್ರು ಏನು ಮಾಡಬೇಕು? ನಮಗೆ ಗೊತ್ತಾಗಲಿಲ್ಲ ಅನ್ಬೇಕೆ ಹೊರತು ಅವ್ರು ತಪ್ಪು ಹೇಳಿದ್ದಾರೆ ಅಂತ ಹೇಳಬಾರ್ದು. ಗೊತ್ತಾಯ್ತಾ? ಯಾಕೆ ನಮ್ಮ ಬುದ್ಧಿ ಲಿಮಿಟೆಡ್ ಆದ್ದರಿಂದ, ದೊಡ್ಡವರಾದ್ರಿಂದ ನಮಗೆ ಅರ್ಥ ಆಗಲಿಲ್ಲ ಅಂತ. ನಮ್ದೇನು ದೋಷ ಅಲ್ಲ, ನಾವು ಅವರಿಗಿಂತ ದೊಡ್ಡವರಲ್ಲ, ಆದ್ದರಿಂದ ಏನು ಮಾಡಬೇಕು? ನಮಗೆ ಅರ್ಥ ಆಗಲಿಲ್ಲ. ಆ ಸಿಂಪಲ್ ಅಷ್ಟೊಂದ್ರೆ ಬರೀತಾರೆ ಜ್ಞಾನಿಗಳು, ಪುಸ್ತಕ ಬರಿಬೇಕು ಎಷ್ಟೋ ಕಡೆಗೆ, ಇದು ನಮಗೆ ಗೊತ್ತಿಲ್ಲ. ಸ್ವತಃ ಟೀಕಾರಾಯರೇ ಬರೀತಾರೆ ಒಂದು ಕಡೆಗೆ, ಇದು ನಮಗೆ ಗೊತ್ತಿಲ್ಲ, ದೊಡ್ಡವ್ರನ್ನ ಕೇಳಬೇಕು ಅಂತ ಹೇಳ್ಬಿಡ್ತಾರೆ. ಅರ್ಥ ಆಯ್ತಾ? ಅದು ಗುಣ, ಅದು ಗೊತ್ತಿಲ್ಲ ಅಂತ ಹೇಳಿ ದಾರಿ ಕೇಳಬೇಕಾದ್ರೆ ಗೊತ್ತಿಲ್ಲ ಅಂದ್ರೆ ಥ್ಯಾಂಕ್ಸ್ ಹೇಳ್ತಾರೆ, ಯಾಕೆ ತಪ್ಪು ಮಿಸ್ಗೈಡ್ ಮಾಡಲಿಲ್ವಲ್ಲ. ಇನ್ನೊಬ್ರು ಹೇಳ್ತಾರೆ ನೋಡಿದ್ರೆ ಆಗ್ಬೇಕು, ಬಾಯಿ ಬಂದ ಬೈತಾರೆ ಅವನು, ಮೋಸ ಮಾಡಿಬಿಟ್ಟವನು ಅಂತ ಗೊತ್ತಿಲ್ಲ. ಇನ್ನೊಬ್ರು ಕೇಳ್ಬೋದು ಗೊತ್ತಿಲ್ಲ ಅಂದ್ರೆ, ಅವ್ನು ಗೊತ್ತಿದೆ ಅಂತ ತೊಳೆ ಹೇಳ್ಬಿಟ್ಟರೆ ತಪ್ಪಾಗಲ್ಲ. ಯಾರು ದೊಡ್ಡವರು? ಗುರುಗಳು ಬಂದ್ಯಾರು ಗುರುಗಳು, ಸಣ್ಣವ್ರಿಗೆ ಗೊತ್ತಿರುತ್ತಾ? ದೊಡ್ಡವರು ಅಂದ್ರೆ ಗುರುಗಳು, ಭಾರಿ ದೊಡ್ಡವರು ಅಂದ್ರೆ ವಾಯುದೇವರೇ. ಭೂತಾನಿ ಮಾತ್ರಾಸ್ತ್ಯ ಪರಸ್ತತ್ವೈಕಾದಶಕಂ ಸ್ಮೃತಂ ಇತಿ ವಚನ. ಆಚಾರ್ಯ ಇದಕ್ಕೆಲ್ಲ ಭಾಗ ತಾತ್ಪರ್ಯದಲ್ಲಿ ಡೀಟೇಲ್ ಕೊಟೇಷನ್ ಕೊಟ್ಟಿದ್ದಾರೆ, ಅಲ್ಲಲ್ಲೇ ಕೊಡ್ತಾ ಹೋಗ್ತಾರೆ. ವಿಜಯಪ್ರದಲ್ಲಿ ಬರೀಬೇಕಾದ ಯಾವ ರೀತಿ ಕೊಡಿಸ್ಬೇಕು ಅನ್ನೋದನ್ನು ಫರ್ದರ್ ಕ್ಲಾರಿಫೈ ಮಾಡ್ತಾರೆ. ಸರ್ವಂ ನ್ಯಾಯ್ಯಂ ಯುಕ್ತಿಮತ್ವಾತ್ ವಿದುಷಾಂ ಕಿಂ ಅಶೋಭನಂ ತದ್ದುದ್ಧವು ವಾಚ. ಅಲ್ಲಿ ನಿರ್ಣಯ ಇದೆ ನೋಡಿ, ವಿದುಷಾಂ ಕಿಂ ಅಶೋಭನಂ. ಶೋ ಆತ್ಮನಃ ಸನ್ನಿಧಿಸ್ತತ್ವಾತ್ ಮನಸಃ ತಯೋರೇಕತ್ವೇನ ಆತ್ಮನಃ ಸನ್ನಿಧಿ ಸ್ತತ್ವಾತ್ ಮನಸಸ್ತು ತದುಕ್ತಿತಃ ಉಕ್ತೋ ಭವೇತ್ ಪರಾತ್ಮ ತು ತತ್ವ ಷೋಡಶಕಂ ಯದಾ ಇತ್ಯುಕ್ತೇ ಏವ ಶಬ್ದೋ ವಿಪ್ಸಾದ್ಯೋತಕಃ ಏವ ಅಂಥೇಳಿ ಈ ಆಂಗಲ್ಲೇ ಸರಿಯಾಗಿದೆ ಅಂತರ್ಥ. ಭೂತಾನಿ ಪಂಚ ಇಂದ್ರಿಯಾಣಿ ಪಂಚ ಮನ ಆತ್ಮ ಬ್ರಹ್ಮ ಪರಮಾತ್ಮ ಚೇತಿ ತ್ರಯೋದಶ ತತ್ವಾನಿ. ಐದು ಭೂತಗಳು, ಐದು ಇಂದ್ರಿಯಗಳು, ಮನಸ್ಸು, ಆತ್ಮ, ಬ್ರಹ್ಮ. ಹತ್ತು, ಐದು ಐದು, ಹತ್ತು, ಮೂರು, ಹದಿಮೂರು. ಭೂತೇಂದ್ರಿಯಾಣಿ ಚ ಮನೋ ಬ್ರಹ್ಮ ವಿಷ್ಣುಸ್ತಥೈವ ಚ ಏವಂ ತ್ರಯೋದಶೈ ಬಾಹು ತತ್ವಾರಿ ಮುನಯೋವರಾಹ ಇತಿ ಆತ್ಮೈವ ಪರಮಾತ್ಮ ಚ ವಿರಿಂಚಶ್ಚಾಪಿ ಕಥ್ಯತೆ ವಾಯುರ್ಮನಶ್ಚ ದೇಹಶ್ಚ ಸ್ವಯಮಿತ್ಯಪಿ ಕುತ್ರಚಿತ್ತಿತಿ. ಆತ್ಮಶಬ್ದಕ್ಕೆ ಆಚಾರ್ಯರು ಪರಮಾತ್ಮ ಅಂತ ಮಾಡಿದರು, ಬ್ರಹ್ಮದೇವರು ಅಂತ ಮಾಡಿದರು. ಹೀಗೆಲ್ಲ ಅರ್ಥ ಮಾಡ್ತಿರಲ್ಲ, ಏನು ಆಧಾರ ಅಂದರೆ ಡಿಕ್ಷನರಿ ಕೊಟ್ಟರು. ಆತ್ಮಶಬ್ದಕ್ಕೆ ಎಷ್ಟು ಅರ್ಥ ಇದೆ ಅಂದರೆ ಆತ್ಮ ಇತಿ ಪರಮಾತ್ಮ, ಆತ್ಮಶಬ್ದ ಪರಮಾತ್ಮ ಅಂತ ಅರ್ಥ ಇದೆ. ವಿರಿಂಚ ಬ್ರಹ್ಮದೇವರು ಅಂತ ಅರ್ಥ ಇದೆ. ವಾಯು, ವಾಯುದೇವರಿಗೆ ಆತ್ಮ ಅಂತ ಕರೀತಾರೆ. ಮನಶ್ಚ ಉದ್ಧರೇದ ಆತ್ಮನಾತ್ಮನ ಮನಸ್ಸಿಗೆ ಕರೀತಾರೆ. ದೇಹಕ್ಕೂ ಆತ್ಮ ಅಂತ ಹೆಸರಿದೆ. ದೇಹಶ್ಚ ಸ್ವಯಂ, ಇದು ಆತ್ಮೀಯ ಅಂತ ಹೇಳಬೇಕಾದ್ರೆ ನನ್ನವರು ಸ್ವಯಂ ಅಂತ ಅರ್ಥ. ಈಗ ಇಷ್ಟು ಅರ್ಥ ಇರೋದರಿಂದ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ವಿರೋಧ ಇಲ್ಲ. ಉಪಸಂಹರತಿ ಇತಿ ಇತಿ ಉದ್ಧವವಾಚ. ಪ್ರಕೃತಿ ಪುರುಷಶ್ಚೋಭೌ ಯದ್ಯಪಿ ಆತ್ಮವಿಲಕ್ಷಣೌ ಅನ್ಯೋನ್ಯಾಪಾಶ್ರಯಾತ್ ಕೃಷ್ಣ ದೃಶ್ಯತೆನಾಭಿಧಾತಯೋ ಪ್ರಕೃತೌ ಲಕ್ಷ್ಯತೆ ಹ್ಯಾತ್ಮ ಪ್ರಕೃತಿಶ್ಚ ತಥಾತ್ಮನಿ ಏತನ್ವತೆ ಪುಂಡರೀಕಾಕ್ಷ ಮಹಾಂತಂ ಸಂಶಯಂ ಹೃದಿ ಚೇತುಮರ್ಹಸಿ ಪರಿಪದ್ಮೇಶ ವಚೋಭಿಹಿ ತತ್ವನೈಪುಣೈಃ ತ್ವತ್ತೋ ಜ್ಞಾನಂ ಹಿ ಜೀವಾನಾಂ ಪ್ರಮೋಷಸ್ತನುಶಕ್ತಿತಃ ತ್ವಮೇವ ಹಿ ಆತ್ಮಮಾಯಾಯ ಗತಿಂ ವೇತ್ಥತ ಚಾಪರಃ. ಅಲ್ಲಿ ಉದ್ಧವ ಫರ್ದರ್ ಕ್ಲಾರಿಫಿಕೇಶನ್ ಕೇಳ್ತಾನೆ. ಇಲ್ಲಿ ಹಾಕಿ ಕುಡಿಸೋದು ಬೇರೆ ಕಡೆಯೇ ಸರಿ ಹೋಯ್ತು, ಇಲ್ಲಿ ಹಾಕಿ ಕುಡಿಸ್ಬೇಕು ಅಂತ ಕೇಳ್ತಾನೆ. ಎಲ್ಲಿ ಪ್ರಕೃತಿ ಪುರುಷಶ್ಚ, ಪ್ರಕೃತಿ ಇದೆ ಪುರುಷ ಇದ್ದಾರೆ. ಉಹೌ ಯದ್ಯಪಿ ಆತ್ಮವಿಲಕ್ಷಣ, ಎರಡು ಕೂಡ ಯಾರು ಆತ್ಮವಿಲಕ್ಷಣ. ಅನ್ಯೋನ್ಯ ಅಪಾಶ್ರಯಾತ್ ಕೃಷ್ಣ ದೃಶ್ಯತೇನ ಭಿದಾ ತಮೋಹೋ ತಯೋಹೋ. ಅವರಿಬ್ಬರಿಗೂ ಕೂಡ ಪ್ರಕೃತಿ ಅನ್ಯೋನ್ಯ. ಉದಾಹರಣೆಗೆ ದೇಹ ಪ್ರಕೃತಿ, ಜೀವ ಪುರುಷ, ಇಬ್ಬರು ಕೂಡ ಒಂದನ್ನ ಸಪ್ರೇಟ್ ಮಾಡಿ ನೋಡೋಕೆ ನಮಗೆ ಬರೋದಿಲ್ಲ. ಹೇಗೆ ಹಾಲಲ್ಲಿ ನೀರು ಕಲಿಸಿಬಿಟ್ರೆ ಆಗೋ ಹಾಗೆ, ಹಾಲು ಬೇರೆ ನೀರು ಬೇರೆ ಗ್ಯಾರಂಟಿ. ಬಟ್ ನೀರು ಕಲಿಸಿಬಿಟ್ಟಾಗ ಏನಾಗುತ್ತೆ, ಅದು ಸಪ್ರೇಟ್ ಮಾಡಿ ನೋಡೋಕೆ ಬರೋದಿಲ್ಲ. ಅಂಥವತ್ತಲ್ಲಿ ಏನು ಮಾಡಬೇಕು ಅಂತ ಕೇಳ್ತಾನೆ. ದೃಶ್ಯತೆ ನಭಿದಾತಯೋ ಪ್ರಕೃತೌ ಲಕ್ಷ್ಯತೆ ಹ್ಯಾತ್ಮ ಪ್ರಕೃತಿಶ್ಚತಥಾತ್ಮನಿ. ಪ್ರಕೃತಿಯಲ್ಲಿ ಆತ್ಮ ಕಾಣಿಸ್ತಾರೆ, ಪ್ರಕೃತಿ ಆತ್ಮನಲ್ಲಿ ಕಾಣಿಸುತ್ತೆ. ಏತನ್ಮತೆ ಪುಂಡರೀಕಾಕ್ಷ ಮಹಾಂತಂ ಸಂಶಯಂ ಹೃದಿ ಚೇತ್ತು ಮರ್ಹಸಿ ಪದ್ಮೇಶ ವಚೋಭಿಹಿ ತತ್ವನೈಪುಣೈಹಿ. ಏತನ್ಮತೆ, ಈ ಮತದಲ್ಲಿ ಪುಂಡರೀಕಾಕ್ಷ ಕೃಷ್ಣ ಮಹಾಂತಂ ಸಂಶಯಂ ಹೃದಿ, ಭಾರಿ ದೊಡ್ಡ ಸಂಶಯ ಬಂದ್ಬಿಟ್ಟಿದೆ ನನಗೆ. ಚೇತ್ತು ಮರ್ಹಸಿ ಪದ್ಮೇಶ, ಪದ್ಮೇಶ ಇಲ್ಲಿ ಪದ್ಮೇಶ ಆದರೆ ಪದ್ಮ ಅಂದ್ರೆ ಅಂತ ಅರ್ಥ ಮಾಡ್ಕೋಬೇಕು. ಲಕ್ಷ್ಮೀದೇವಿ ಅದು, ಪದ್ಮಾಲಯ ಮಹಾಲಕ್ಷ್ಮಿ ಹೆಸರಿದೆ. ಪದ್ಮೇಶ ಕಮಲೇಶ ಲಕ್ಷ್ಮೀಶ ಚೇತ್ತು ಮರ್ಹಸಿ ಪದ್ಮೇಶ ವಚೋಭಿಹಿ ತತ್ವನೈಪುಣೈಹಿ. ತತ್ವದಲ್ಲಿ ನಿಪುಣವಾದಂಥ ಮಾತುಗಳಿಂದ ಇದು ಪರಿಹಾರ ಮಾಡಬೇಕು. ತತ್ವೋ ಜ್ಞಾನಂ ಮಿ ಜೀವಾನಂ ಪ್ರಮೋಷ ತನುಶಕ್ತಿತಃ. ಯಾಕೆ ನೀನೇ ಯಾಕೆ ಹೇಳಬೇಕು ಗೊತ್ತಾ, ಜ್ಞಾನ ಕೊಡಬೇಕಾದ ನೀನೇನೆ ಗೊತ್ತಾಯ್ತಾ, ಜ್ಞಾನ ಕೊಡಬೇಕಾದ ನೀನೇ ಆದರೆ ನಿನ್ನೆ ಕೇಳ್ತಾ ಇದ್ದೇನೆ. ತ್ವತ್ತಃ ನಿನ್ನಿಂದನೇ ಜೀವಾನಾಂ ಜ್ಞಾನಂ ಹಿ, ಜೀವರಿಗೆ ಜ್ಞಾನ ಬರಬೇಕಲ್ವೇನು. ಪ್ರಮೋಷ ತನುಶಕ್ತಿತಃ, ಮತ್ತೆ ಯಾತಕ್ಕೆ ಮುಚ್ಚೋಗುತ್ತೆ ಅಂದರೆ ತನು ಪ್ರಾಕೃತ ದೇಹದಿಂದ ಜ್ಞಾನ ಏನಾಗುತ್ತೆ, ಕವರ್ ಆಗ್ಬಿಡುತ್ತೆ. ಸೊ ಜ್ಞಾನ ಪ್ರಾಕೃತ ಪ್ರಕೃತಿ ಸಂಬಂಧ ಜಡ, ಅದು ಜಡ ಅಂಬುದು ತೆರೆ ಇದ್ದ ಹಾಗೆ, ತೆರೆ ಏನು ಮಾಡುತ್ತೆ ನಮ್ಮನ್ನು ಕಾಣದಂತೆ ಮಾಡಿಬಿಡುತ್ತೆ. ಜ್ಞಾನ ಕೊಡೋದು ನೀನು, ಜ್ಞಾನ ಮುಚ್ಚೋದು ಪ್ರಕೃತಿ. ಸೊ ಪ್ರಕೃತಿ ಪುರುಷರಲ್ಲಿ ಪ್ರಕೃತಿ ಏನು ಮಾಡುತ್ತೆ, ಜ್ಞಾನನ ಕವರ್ ಮಾಡಿಬಿಡುತ್ತೆ. ಪರಮಾತ್ಮ ಏನು ಮಾಡ್ತಾನೆ, ಜ್ಞಾನನ ಪ್ರಕೃತಿ ಅನ್ಕವರ್ ಮಾಡಿ ಜ್ಞಾನ ತೋರಿಸ್ಕೊಡ್ತಾನೆ. ಅದು ಪ್ರಕೃತಿಯಲ್ಲೇ ಉಳ್ಕೊಂಡು ಬಿಟ್ಟರೆ ಮುಂದಕ್ಕೆ ಹೋಗೋಕ್ಕಾಗೋದಿಲ್ಲ. ತ್ವಮೇ, ಉದಾಹರಣೆಗೆ ಸೂರ್ಯ ನೋಡಿ, ಹೀಗೆ ನೋಡಿದರೆ ಸೂರ್ಯ ಎಂದಾರು ಕಾಣಿಸ್ತಾನೆ ನಮಗೆ? ಸೂರ್ಯ ನೋಡಿ ಹೇಳ್ತಾ ಈ ಬಗ್ಗೆ ನೋಡ್ತಾ ಇದ್ದಾನೆ, ಕಾಣುತ್ತಾ ಅವನಿಗೆ? ಏನು ಹೇಗೆ ನೋಡಬೇಕು, ಅವನು ತಲೆ ಎತ್ತಿ ನೋಡಬೇಕು. ಆಕಾಶ ನೋಡಬೇಕು, ತಲೆ ಎತ್ತಿ ಹಾಗೆ ನೋಡಬೇಕು. ಸೂರ್ಯನ ತಲೆ ಎತ್ತಿ ಹಾಗೆ ನೋಡಬೇಕು, ಪ್ರಕೃತಿಯ ಮೇಲೆ ನೋಡಬೇಕು. ದೇವರನ್ನು ನೋಡ್ಬೇಕಾದ್ರೆ ಎಲ್ಲಿ ನೋಡಬೇಕು, ಪ್ರಕೃತಿಯ ಮೇಲೆ. ಈ ಸೈನ್ಸ್ ಏನು ಮಾಡುತ್ತೆ, ಪ್ರಕೃತಿ ಒಳಗಡೆ ನೋಡೋದ್ರಿಂದ ಏನು ಕಾಣೋದಿಲ್ಲ, ಅದಕ್ಕೆ ದೇವರು ಕಾಣದೆ. ಪ್ರಕೃತಿ ಹಿ ಪುರುಷಶ್ಚೇತಿ ವಿಕಲ್ಪ, ಅದಕ್ಕೆ ಮಾಡ್ತಿರ್ತಾರಲ್ಲ ಗುಡದ್ವಿಸ ಎಲ್ಲ ಸರಿಯಾಗಿ ಓಡಾಡ್ತಿರ್ತಾರೆ. ಭಾದ್ರಪದ ಶುಕ್ಲ ಚತುರ್ಥಿ ಮೇಲೆ ಬಸ್ಕೊಂಡು ಮೇಲೇ ಹೋಗ್ತಿರ್ತದೆ ಪಾಪ, ನೋಡಿದಾಗೆಲ್ಲ ಹೋಗ್ತಾ ಚಂದ್ರ ಕಂಡ ಬಿಡ್ತಾರೆ ಬಿಡ. ಉಳಿದ ದಿವಸ ಹುಣ್ಣಿ ಚಂದ್ರ ಕೂಡ ಕಾಣೋದಿಲ್ಲ, ಎಷ್ಟೇ ದರಕ್ಕೆ ಹುಣ್ಣಿ ಚಂದ್ರ ಕೂಡ ನೋಡೋದಿಲ್ಲ. ಅವತ್ತು ಇಷ್ಟೇ ಚಂದ್ರ ಕಂಡುಬಿಡ್ತಾನೆ, ಯಾತಕ್ಕೆ ಅಂದರೆ ಮನಸ್ಸಿರೋದೇ ಆ ಥರ ಡೈರೆಕ್ಷನ್ ಅದು ಬೇಡ. ಹೀಗೆ ಬಗ್ಗೆ ಕೂಡ ನೋಡ್ತಿರ್ಲಕ್ಕೆ ಕಣ್ಣು ಮೇಲೆ ತಿರುಗ್ತಾ ಇರ್ತದೆ ಸ್ವಭಾವ, ಮನುಷ್ಯನ ಸ್ವಭಾವ. ಅದೇ ರೀತಿಯೇ ದೇವರನ್ನು ಹೀಗೆ ನೋಡೋದು ಅಭ್ಯಾಸ ಮಾಡಿದ್ದರಿಂದ ನಾವು ಕಾಣಿಸೋದೇ ಇಲ್ಲ, ಉಲ್ಟ ಪಲ್ಟ ಆಗಿಬಿಟ್ಟಿದೆ. ಪ್ರಕೃತಿ ಹೀಗೆ ಪ್ರಹ್ಲಾದಂತವ್ರು ಏನು ಮಾಡಿ ದೇವ್ರು ನೋಡಿ ದೇವ್ರನ್ನೇ ನೋಡ್ತಾ ಇದ್ರು ಅವರು. ಇವರು ದೇವ್ರು ನೋಡಿದ ದೇವ್ರು ನೋಡಿದ್ರು ಪ್ರಕೃತಿನೇ ನೋಡ್ತಾರೆ. ಮತ್ತೆ ದೇವ್ರನ್ನ ನೋಡಿದಾಗ ಕೂಡ ಏನು ಕಾಣೋದಿಲ್ಲ ಅವರಿಗೆ, ದೇವ್ರ ಪ್ರಕೃತಿನೇ ಕಾಣೋದು. ಇದು ನೋಡೋ ಉದ್ದೇಶ ಇಲ್ಲದೆ ಇದ್ದರೆ ಹಾಗಾಗೋ. ಪ್ರತಿಭಾ ಏನದು? ಪ್ರಕೃತಿ, ಪ್ರಕೃತಿ ಅದು. ಅಲ್ಲಿ ಯಾರನ್ನು ನೋಡಬೇಕು? ಏನು ನ ಪ್ರತೀಕೆ ನಹಿ ಸಹ, ಪ್ರತೀಕ ಪ್ರಕೃತಿ. ಪ್ರತೀಕವೇ ದೇವರಲ್ಲ, ಪ್ರಕೃತಿಯೇ ಪುರುಷ ಅಲ್ಲ. ಪ್ರಕೃತಿಯ ಮೇಲೆ ಯಾರೋ ಪರಿಚಯ, ಇವರು ನೋಡಿ ಜ್ಞಾನ ತೋರಿಸ್ಕೊಡ್ತಾರೆ. ಕಾಣೋದು ದೇಹ, ಆ್ಯಕ್ಚುಲಿ ಒಳಗಿರೋರು ಅವರು, ಅವರೇ ದೇಹ ಅಲ್ಲ. ಬಟ್ ಏನು ತಿಳ್ಕೊಬೇಕು ನಾವಾಗ, ದೇಹನ ತೋರಿಸಿದಾಗ ದೇಹದೊಳಗಿರೋರು ಹೇಗೆ ಅಂತ ತಿಳ್ಕೋಬೇಕು. ಹಾಗೆ ಆ ವ್ಯಕ್ತಿನೇ ದೇಹನ ತಿಳ್ಕೊಬಾರ್ದು, ಅದು ತುಂಬ ಇಂಪಾರ್ಟೆಂಟ್. ತ್ವಮೇವ ಹಿ ಆತ್ಮ ಮಾಯಾ ಗತಿಂವೆತ್ತ ಚ ದಾಪರಹ. ಮತ್ತು ಆತ್ಮ ಮಾಯ ದೈವಿ ಹೇಷ ಗುಣಮಯವಿ ಮಮ ಮಾಯಾ ದುರತ್ಯಯ. ನಿನ್ನ ಮಾಯೆ ಬಗ್ಗೆ ಯಾರಿಗೆ ಗೊತ್ತು? ನಿನಗೆ ಗೊತ್ತು. ಯಾವನು ಬಂಧ ಮಾಡಿರ್ತಾನಲ್ಲ ಅವನೇ ಬಿಚ್ಚಬೇಕು. ಅವನಿಗೇನು ಗೊತ್ತಿರುತ್ತೆ? ಬಂದು ಹೇಗೆ ಬಂಧನ ಮಾಡಿ ಗೊತ್ತಿರೋದ್ರಿಂದ ತೆಗಲಕ್ಕೆ ಬರುತ್ತೆ. ಅದಕ್ಕೆ ನೀನೇ ಏನು ಬಿಡುಗಡೆ ಮಾಡಬೇಕು. ಶ್ರೀ ಭಗವಾನ್ ಉವಾಚ, ಅದಕ್ಕೆಲ್ಲ ಪ್ರಶ್ನೆಗೆ ಕ್ಲಾರಿಫಿಕೇಷನ್ನು. ಅನ್ಯೋನ್ಯಾಶ್ರಯತ್ವ ವರ್ಣಯತಿ ಅನ್ಯೋನ್ಯಾಶ್ರಯ ಅನ್ಯೋನ್ಯ ಅಪಾಶ್ರಯಾತ್ ಅಂದರೆ ಅನ್ಯೋನ್ಯಾಶ್ರಯಾತ್ ಅನ್ಯೋನ್ಯ ಅಪಾಶ್ರಯಾತ್ವ ವರ್ಣಯತಿ ಪ್ರಕೃತವೀತಿ ಹಿ ಶಬ್ದೋ ಹೇತೋ. ಹರೇ ಹೇ ಪ್ರಕೃತೇ ರಾಧಾರತ್ವೇನ ತತ ಉತ್ತಮತ್ವ ಪ್ರಕೃತೆ ತತಧೀರತ್ವೇನ ತದವರತ್ವ ಅಂತರೇಣ ಅನಯೋ ಅನ್ಯೋನ್ಯಾಧಾರತ್ವಮೇವ ದೃಶ್ಯತೆ ಹಿ ಯಸ್ಮಾತ್ ತಸ್ಮಾತ್ ಮಂದಮತೇ ಮೇ ಸಂಶಯಂ ಛೇತ್ತು ಬರ್ಹಸಿ ಇತಿ ಅನ್ವಯ. ಮತ್ತು ಪ್ರಶ್ನೆ ಹೇಗೆ ಅರ್ಥ ಆಯ್ತಾ? ಪ್ರಶ್ನೆಯನ್ನು ಕ್ಲಿಯರ್ ಮಾಡ್ತಾರೆ. ಪ್ರಕೃತಿ ಪುರುಷಶ್ಚ, ಇಬ್ಬರು ಒಬ್ಬರೊಬ್ಬರು ಆಶ್ರಯಿಸ್ತಾ ಕಾಣಿಸ್ತಾರೆ. ಕಾರಲ್ಲಿ ಹೋಗ್ತಾ ಇದ್ದಾನೆ, ಈಗ ಕಾರಲ್ಲಿ ನಮಗೇನು ಅನಿಸುತ್ತೆ? ಕಾರಲ್ಲಿ ಕೂತರಿಂದ ಹೋಗ್ತಾ ಇದ್ದಾನೆ. ಸೊ ಕಾರ್ ಯಾರ ಕೈಲಿದೆ ಆಯ್ತು? ಕಾರಲ್ಲಿ ಕೂತರಿಂದ ಹೋಗ್ತಾ ಇದ್ದಾನೆ. ಆದ್ರಿಂದ ಕಾರ್ ದೊಡ್ಡದು, ಅವನು ದೊಡ್ಡವನ ಈಗ ಕಾರ್ ದೊಡ್ಡದು. ಆದರೆ ಅವ್ರು ಡ್ರೈವ್ ಮಾಡಿದ್ದ ಕಾರ್ ಹೋಗುತ್ತಾ, ಆದ್ರಿಂದ ಯಾರು ದೊಡ್ಡವನು? ಇವನು ದೊಡ್ಡ. ಈ ಬಜಿ ಶುರುವಾಯ್ತು. ಕಾರ್ ದೊಡ್ಡದು, ಡ್ರೈವರ್ ದೊಡ್ಡವನು ಅಂತ ಪ್ರಶ್ನೆ. ಅದೇ ರೀತಿ ಆಗಿರೋದು. ಪ್ರಕೃತಿಯೊಳಗೆ ಪರಮಾತ್ಮ ಪ್ರಕೃತಿ ಡ್ರೈವ್ ಮಾಡ್ತಿದ್ದಾನೆ. ಬಟ್ ಪ್ರಕೃತಿಯೊಳಗಿದ್ದು ಡ್ರೈವ್ ಮಾಡೋದ್ರಿಂದ ಅವನು ಇರ್ಲಿಕ್ಕೆ ಏನು ಬೇಕಾಯಿತು? ಪ್ರಕೃತಿ ಬೇಕಾಯ್ತು. ದೇರ್ಫೋರ್ ಪ್ರಕೃತಿಯನ್ನು ಆಶ್ರಯಿಸಿ ಪರಮಾತ್ಮ ಇದ್ದಾನೆ, ಒಂದು ಡೌನ್ ಆಯಿತು. ಆದರೆ ಪ್ರಕೃತಿಗೆ ಸೆಲ್ಫ್ ಫಂಕ್ಷನ್ ಕೆಪ್ಯಾಸಿಟಿ ಇಲ್ಲ, ಪರಮಾತ್ಮ ಮಾಡ್ತಾನೆ. ಅಂದಮೇಲೆ ಪ್ರಕೃತಿ ದೊಡ್ಡದಾಗಲಿಲ್ಲ. ಈ ಕಡೆ ಪುರುಷನ ನೋಡಿದಾಗ ಪುರುಷ ದೊಡ್ಡವನಾಗಲಿಲ್ಲ, ಪ್ರಕೃತಿನೂ ದೊಡ್ಡವನಾಗಲಿಲ್ಲ. ಅನ್ಯೋನ್ಯ ಉಪಾಶ್ರಯ ಮ್ಯೂಚುವಲಿ ಡಿಪೆಂಡೆಂಟ್. ಸಾಂಖ್ಯರು ಹೇಳೋದು ಹಾಗೇನೆ, ಇಬ್ಬರು ಕೂಡ ಡಿಪೆಂಡೆಂಟ್ ಆಗಿರೋದ್ರಿಂದ ಅವ್ರು ಏನಂತ ಎಕ್ಸಾಂಪಲ್ ಕೊಡ್ತಾರೆ ನೆನಪಿದೆಯಾ? ಪ್ರಕೃತಿ ಪುರುಷ ಸೇರಿ ಕೆಲಸ ಮಾಡ್ತಾರೆ ಅಂತ ದೃಷ್ಟಾಂತ ಕೊಡ್ತಾರೆ ಅವರು. ಅಂಧ ಪಂಗುನ್ಯಾಯ ಕುರುಡ ಕುಂಟ ಇಬ್ಬರಿದ್ದಾರೆ, ಇಬ್ಬರಿಗೂ ಏನಿಲ್ಲ, ಇಂಡಿಪೆಂಡೆನ್ಸ್ ಇಲ್ಲ, ಇಬ್ಬರಿಗೂ ಡಿಪೆಂಡೆನ್ಸೇ ಇರೋದು. ಒಂದು ಕಡೆ ಹೋಗಬೇಕಾಗಿದೆ, ಏನು ಮಾಡ್ಕೊಂಡು ಅವನೀಗ? ಕುಂಟನೇ ನಡಿಲಕ್ಕೆ ಬರೋದಿಲ್ಲ, ಕುರುಡನಿಗೆ ನೋಡ್ಲಕ್ಕೆ ಬರೋದಿಲ್ಲ. ಇವ್ರು ಕುರುಡ ಏನು ಮಾಡಿದ, ಕುಂಟ ತಲೆ ಮೇಲೆ ಕುಡಿಸ್ಕೊಂಬಿಟ್ಟ, ಬೆನ್ಮೇಲೆ ಕುಡಿಸ್ಕೊಂಬಿಟ್ಟ, ಗೊತ್ತ ನಡಿಲಕ್ಕೆ ಬರುತ್ತೆ ಅವನಿಗೆ. ಕಣ್ಣಿಲ್ಲ, ಅವನ ಕಣ್ಣಿಲ್ಲ, ಅವನು ಹೇಳ್ತಾ ಇದ್ದಾನೆ. ಇಬ್ಬರು ಏನಾದ್ರೀಗ ಯಾವುದ್ರಿಂದ ಗುರಿ ಮುಟ್ಟಿಬಿಟ್ರು. ಸೊ ಪ್ರಕೃತಿ ಪುರುಷದ ಸಂಬಂಧ ಹಾಗೆ. ಸೊ ಪ್ರಕೃತಿ ಪುರುಷ ಇಬ್ಬರು ಸೇರಿಬಿಟ್ಟು ಏನು ಮಾಡ್ತಾರೆ, ಕೆಲಸ ಮಾಡ್ತಿದ್ದಾರೆ. ಇದು ಎಕ್ಸಾಂಪಲ್ ಕೊಡ್ತಾನೆ. ಅದು ಚಪಾಳೆ ಆಗಿಬಿಡ್ತಾರೆ ಅನೇಕ ಜನ. ಓ ಕರೆಕ್ಟ್ ಇದೆ ಅಂತೇಳಿ ಅದಕ್ಕೆ ಆಚಾರ ಪ್ರಶ್ನೆ ಕೇಳಿ, ವೇದವ್ಯಾಸರ ಪ್ರಶ್ನೆ ಕೇಳ್ತಾರೆ, ಎಲ್ಲಿ ತಪ್ಪಿದೆ ಈಗ? ಕುರುಡ ಕೊಟ್ಟರು ಸೇರಿದ ಮೇಲೆ ಓಕೆ, ಕುರುಡ ಕೊಟ್ಟರು ಹೇಗೆ ಸೇರ್ಬೇಕು ಫಸ್ಟ್ ಅವ್ರು? ಯಾಕೆ ಕುರುಡ ಕುಂಟನ ಹತ್ರ ಬರಹಾಗಿಲ್ಲ, ಯಾತಕ್ಕೆ? ಅವ್ರಿಗೆ ಕಾಣಿಸೋದೇ ಇಲ್ಲ. ಕುಂಟ ಕುರುಣ ಹತ್ರ ಹೋಗಾಗಿಲ್ಲ, ಯಾತಕ್ಕೆ? ಕಾಲೇ ಇಲ್ಲ. ಅವ್ರು ಸೇರ್ಸೋದ್ಯಾರು ಈಗ? ಅಲ್ಲಿಗೆ ಹೋಯ್ತು. ಅಂಧಪಂಗುನ್ಯಾಯ ಅನ್ಯೋನ್ಯಾಸರೇ ಡಿಫೆಕ್ಟಿವ್ ಆದ್ರಿಂದ ಸಾಂಖ್ಯ ಮತ ಒಪ್ಪಲಿಕ್ಕೆ ಬರೋದಿಲ್ಲ. ಗೊತ್ತಾಯ್ತಾ? ನಮ್ಮ ದೇವರು ಹಾಗಲ್ಲ, ಹೇಗಿದ್ದಾನೆ? ನಿರ್ದೋಷ ಆದ್ರಿಂದ ಏನಿಲ್ಲ, ಕುರುಡು ಕುಂಟ ಯಾವುದೂ ಇಲ್ಲೇ ಇಲ್ಲ. ಗೊತ್ತಾಯ್ತಾ? ಉಳಿದವ್ರಿ ದೋಷ ಇದ್ದವ್ರಿಗೆ ಅನುಭವಿಸ್ಬೋದಾಯ್ತು. ಈಗ ದೋಷ ಇಲ್ಲದವರನ್ನ ದೋಷ ಇದ್ದವರು ಆಶ್ರಯಿಸಿಬಿಟ್ರೆ ಏನಾಯ್ತು ಅಲ್ಲಿಗೆ? ದೇ ಆರ್ ಸೇಫ್ ಅಷ್ಟೇ. ನಿಮ್ಮಲ್ಲಿ ಹಾಗೆ ಇಬ್ಬರು ಸೇಫ್ ಅಲ್ಲ, ಪ್ರಕೃತಿಯೂ ಸೇಫ್ ಅಲ್ಲ, ಪುರುಷನೂ ಸೇಫ್ ಅಲ್ಲ. ಇದು ಅರ್ಥ ಮಾಡ್ಕೋ. ಅನ್ಯೋನ್ಯ ಸಾಂಖ್ಯರಗಳು ಅನ್ವಯ ಆಗೋ ಪ್ರಶ್ನೆ ಇದು. ಅನ್ಯೋನ್ಯಾಪಾಶ್ರಯಾತ್ ಕೃಷ್ಣ ದೃಶ್ಯತೆ ನಭಿದಾತಯೋಹೋ. ಒಬ್ಬರನ್ನೊಬ್ಬರು ಆಶ್ರಯಿಸಿರೋದ್ರಿಂದ ಭೇದ ಕಾಣ್ತಾನೆ ಇಲ್ವಲ್ಲ ಅಂತ ಕೇಳಿದರೆ ಉತ್ತರ ಕೊಡ್ತಾರೆ. ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾರೆ ಮುಂದೆ. ಪ್ರಕೃತವು ಲಕ್ಷತೆ ಹ್ಯಾತ್ಮ, ಪ್ರಕೃತಿಯಲ್ಲಿ ಆತ್ಮ ಕಾಣಿಸ್ತಾನೆ, ಪ್ರಕೃತಿ ಇದ್ದ ತಥಾತ್ಮನೇ, ಆತ್ಮಲ್ಲೇ ಪ್ರಕೃತಿ ಕಾಣಿಸ್ತಾ ಇದೆ. ಕಾರ್ ಎಕ್ಸಾಂಪಲ್ ಬೆಸ್ಟ್ ಅದು. ಇದರೊಳಗಾದ್ರೆ ಅದರೊಳಗೆ ನೋಡೋದು ಗೊತ್ತೇ ಆಗೋದಿಲ್ಲ ನಮಗೆ. ಏತನ್ಮತೆ ಪುಂಡರೀಕಾಕ್ಷ ಮಹಾಂತಂ ಸಂಶಯಂ ಹೃದಿ. ಆದ್ದರಿಂದ ದೊಡ್ಡ ಸಂಶಯ ಬಂದ್ಬಿಟ್ಟಿದೆ ನನಗೆ. ಚೇತುಮರ್ಹಸಿ ಪದ್ಮೇಶ ವಚೋಭಿ ತತ್ವ ನೈಪುಣೈಹಿ. ತತ್ವ ನೈಪುಣೈಹಿ, ಒಳ್ಳೆ ತತ್ವದಿಂದ ನಿಪುಣವಾಗಿ ತಿಳಿಸ್ತಕ್ಕಂಥ ಮಾತುಗಳಿಂದ ಹೇಳಬೇಕು. ತತ್ವೋ ಜ್ಞಾನಮ್ಮಿ ಜೀವಾನಾಂ ಪ್ರಮೋಷಃ ತನುಶಕ್ತಿತಃ ತ್ವಯ ತ್ವಮೇವ ಹಿ ಆತ್ಮಮಾಯಾಯ ಗತಿಂ ವೇತ್ಥ ನ ಚಾಪರಃ. ಬಿಡಿಸ್ತಾರೆ ಅತ್ರ ಪುರುಷೋ ವಿಷ್ಣು ಪ್ರಕೃತಿ ಜಡಸಂಜ್ಞಾ ತಾಭೋ ಯದ್ಯಪಿ ಆತ್ಮವಿಲಕ್ಷಣೌ ಸ್ವರೂಪತ ಏವ ಭಿನ್ನೌ ಅಂತಾರಂತ. ಕಾರೋ ವ್ಯಕ್ತಿ ಇಬ್ಬರು ಭಿನ್ನ, ಇವರು ಚೇತನ ಜಡ ಅಂಬೋದು ಟೋಟಲಿ ಇದರ ಡಿಫರೆಂಟ್, ಅದು ಸಂಶಯ ಇಲ್ಲ. ಆದರೆ ಡಿಪೆಂಡೆನ್ಸ್ ಅರ್ಥ ಆಗ್ತಾ ಇಲ್ಲ ಅಂತ ಕೇಳ್ತಾನೆ. ಅಂತರಂಚ ಭಿದಾ ಚೇತಿ ವೈಲಕ್ಷಣ್ಯಂ ಪ್ರಕೀರ್ತಿತಂ. ಅಂತರ ಭಿದ ವೈಲಕ್ಷಣ್ಯ ಎಲ್ಲ ಪರ್ಯಾಯ ಪದಗಳು. ಇತ್ಯತೋ ವೈಲಕ್ಷಣ್ಯಂ ಭೇದ ತಥಾಪಿ ಅನಯೋ ಅನ್ಯೋನ್ಯ ಅಪಾಶ್ರಯಾತ್ ಭಿದಾ ನ ದೃಶ್ಯತೆ. ಇಬ್ಬರು ಕೂಡ ಭೇದ ಕಾಣದಿರ ಏನರ್ಥ? ಒಬ್ಬರು ಡಿಪೆಂಡ್ ಆಗಿರೋ ಡಿಪೆಂಡೆನ್ಸ್ ಈಸ್ ಕಾಮನ್ ಅಂದಮೇಲೆ ಭೇದ ಕಾಣಿಸ್ತಾ ಇಲ್ಲ, ಗೊತ್ತಾಯ್ತು. ಯಾರ ಕೈಯಲ್ಲಿ ಯಾರಿದ್ದಾರೆ ಅಂತ ಗೊತ್ತೇ ಆಗ್ತಾ ಇಲ್ಲ. ಗೊತ್ತಾಗೋದು ಯಾವಾಗ? ಕಾರ್ ಕೆಟ್ಟಾಗ. ಓಹೋ, ಇವರು ಹೆಲ್ಪ್ಲೆಸ್ ನಿಂತ್ಕೊಂಡ್ಬಿಟ್ಟೆ ಕಡೆಗೆ. ಆ ಡ್ರೈವರ್ ಇಲ್ಲದಾಗ, ಡ್ರೈವರ್ ಇಲ್ದಾವಾಗ ಕಾರ್ ಇದೆ ಡ್ರೈವರ್ ಇಲ್ಲ, ಕಾಯ್ಕೊಂಡು ಕೂತ್ಕೊಂಡ. ಆ ಡ್ರೈವರ್ ಇದ್ದರೆ ಕಾರ್ ಕೆಟ್ಟ ಹೋಗಿದೆ, ಅವಾಗ ಏನಾಯ್ತು? ಮತ್ತೆ ಕಾಲ ಅವಾಗ ಯಾರು ಪಾರ್ಟೀಸ್ ಗೊತ್ತಾಯ್ತು. ಬಟ್ ಇಬ್ಬರು ಕೂತ್ಕೊಂಡಾಗ ಗೊತ್ತಾಗೋದೇ ಇಲ್ಲ, ಗೊತ್ತಾಯ್ತು. ಇಬ್ಬರು ಕೂತ್ಕೊಂಡಾಗ ಗೊತ್ತಾಗೋದಿಲ್ಲ. ಆದರೆ ಇಬ್ಬರು ಸಪ್ರೇಟ್ ಕಂಡಾಗಲೂ ಕೂಡ ನಮಗೇನು ಬಂತೀಗ? ಕಾರ್ ಇಲ್ಲ ಆದ್ದರಿಂದ ಇವನು ಹೆಲ್ಪ್ಲೆಸ್, ಡ್ರೈವರ್ ಅದು ಹೆಲ್ಪ್ಲೆಸ್ ಅಂತ ಅಲ್ಲೂ ಡೌಟ್ ಬಂತು. ಮತ್ತೆ ಅವಾಗ ನಮಗೆ ಗೊತ್ತಾಗಲಿಕ್ಕೆ ಕ್ಲಾರಿಫಿಕೇಶನ್ ಬೇಕು ಅಂತ ಕೇಳ್ತಾರೆ. ತ್ವಮೇವ ಹಿ ಆತ್ಮಮಾಯಾಯ ಗತಿಂ ವೇತ್ಥ ಚಾಪರಃ ಹರೇ ಹೇ ಪ್ರಕೃತೇರ್ ಆಧಾರತ್ವೇನ ತತ ಉತ್ತಮತ್ವಂ ಪ್ರಕೃತೇ ತದನೆತ್ವೇನ ತದವರತ್ವಂ ಅಂತರೇಣ ಅನಯೋ ಅನ್ಯೋನ್ಯ ಆಧಾರತ್ವಮೇವ ದೃಶ್ಯತೇ ಹಿ ಯಸ್ಮಾತ್ ತಸ್ಮಾತ್ ಮಂದಮತೇ ಮೇ ಸಂಶಯಂ ಚೇತ್ತು ಅರ್ಹಸಿ. ಮಂದಮತೆಯಾದ ನನ್ನ ಸಂಶಯವನ್ನು ನೀನು ತೆಗೆದುಹಾಕಬೇಕು. ಇತಿ ಅನ್ವಯ ನೈಪುಣೈ ಸಂಶಯ ಪರಿಹಾರ ಸಮರ್ಥೈ. ನಿಪುಣ ಅಂದ್ರೇನು? ಸಂಶಯ ಪರಿಹಾರ ಮಾಡಲಿಕ್ಕೆ ಸಮರ್ಥವಾದ ಮಾತುಗಳಿಂದ ಪರಿಹಾರ ಮಾಡು. ಪದ್ಮೇಶ ಇತ್ಯನೇನ ಹರೇ ಪ್ರಕೃತ್ಯುತ್ತಮತ್ವಂ ಕಿಂ ವಕ್ತವ್ಯಮಿತಿ ಜಾನನ್ನಪಿ ಉದ್ಧವೋ. ಒಂದು ಪ್ರಶ್ನೆ ಬಂತಾಗ ಉದ್ಧವರಿಗೆ ಉತ್ತರ ಗೊತ್ತಿಲ್ವೇನು? ಕೃಷ್ಣನ ಫ್ರೆಂಡ್ ಅಂತೀರಿ, ಬೃಹಸ್ಪತಿ ಏನೇನೋ ಹೇಳ್ತಿರಲ್ಲ ದಡ್ಡ ನಮ್ಮಂತೆ ಪ್ರಶ್ನೆ ಕೇಳ್ತಾನಲ್ಲ ಅಂದರೆ ಆತನಿಗೆ ಗೊತ್ತಿದೆ ಪದ್ಮೇಶ ಅಂತ ಕೇಳ್ತಾನೆ. ಪದ್ಮ ಅಂದರೆ ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ ಅಂದರೆ ಯಾರು? ಪ್ರಕೃತಿಯ ಅಭಿಮಾನಿ ದೇವತೆ. ಅವರಿಗೆ ನೀನು ಒಡೆಯ ಅಂತ ಹೇಳಿದ್ರಿಂದ ನನಗೆ ಉತ್ತರ ಗೊತ್ತಿದೆ ಅಂತ ಅರ್ಥ. ನನಗೆ ಉತ್ತರ ಗೊತ್ತಿದೆ, ನೀನು ಅದನ್ನೇನು ಮಾಡಬೇಕೀಗ? ಸ್ಪಷ್ಟ ಮಾಡಬೇಕಷ್ಟೆ. ಏನೂ ಗೊತ್ತಿಲ್ಲದೆ ಕೇಳ್ತಾ ಇಲ್ಲ. ಗೊತ್ತಿದ್ದವ್ರು ಪ್ರಶ್ನೆ ಕೇಳಿದ್ರೆ ಯಾತಕ್ಕೆ ಕೇಳ್ತಾರೆ? ಇನ್ನೂ ಸ್ಪಷ್ಟ ತಿಳ್ಕೋಬೇಕು, ಇನ್ನೊಬ್ಬರಿಗೆ ತಿಳಿಸ್ಬೇಕು. ಅದಕ್ಕೆ ಹೇಳು ಪದ್ಮೇಶ ಅನ್ನೋ ಪದ ಭಾಳ ಪೂರ್ವಾದ ಪದ ಅಂತ ತೋರಿಸ್ತಾರೆ. ಪದ್ಮ ಪ್ರಕೃತಿ ಅಭಿಮಾನಿ ದೇವತೆ, ಈಶಾನ್ಯರವರ ಸ್ವಾಮಿ ಆದ್ದರಿಂದ ಪ್ರಕೃತಿಯಿಂದ ಪುರುಷ ದೊಡ್ಡ ಅಂತ ನನಗೆ ಗೊತ್ತಿದೆ ಅಂತ ತಿಳಿಸೋಕ್ಕೋಸ್ಕರ ಆ ರೀತಿ ಪದ ಉಪಯೋಗಿಸಿದ್ದಾರೆ. ತಥಾಪಿ ಅನ್ಯೋ ಅನಯೋರ್ ಅನ್ಯೋ ಅನ್ಯೋನ್ಯಾಪಾಶ್ರಯಾದ್ಭಿದ ನ ದೃಶ್ಯತೆ. ಪದ್ಮೇಶ ಇತ್ಯನೇನ ಹರೇ ಹೇ ಪ್ರಕೃತ್ಯುತ್ತಮತ್ವಂ ಕಿಂ ವಕ್ತವ್ಯಮಿತಿ ಜಾನನ್ನಪಿ ಉದ್ಧವೋ. ನೋಡಿ, ಜಾನನ್ನಪಿ ಉದ್ಧವೋ ಲೋಕ ವಿಷಯ ಮಂದಮತಿತ್ವಂ ಆತ್ಮನೇ ಉಪಚರತಿ ಇತಿ ಜ್ಞಾತವ್ಯಂ. ಅದಕ್ಕೆ ಮಂದಬುದ್ಧಿ ಹೇಳಿ ಗೊತ್ತಾಗೋದಿಲ್ಲ ಅಂದರೆ ತಾನು ಮಂದಬುದ್ಧಿ ಅಂತ ಹೇಳ್ಕೊಂಡಾಗಾಯ್ತು. ಯಾರು? ಉದ್ಧವ. ಉದ್ಧವ ಮಂದಮತಿ ಅಲ್ಲ, ಬೃಹಸ್ಪತಿ ಅಂದರೆ ಪ್ರಶಸ್ತಿ ಕೊಡ್ತಾರೆ ವಾಚಸ್ಪತಿ ಅಂತೇಳಿ, ಅಂದರೆ ಬುದ್ಧಿವಂತ ಅಂತ ಅರ್ಥ. ಇದು ವಾಚಸ್ಪತಿ ಅವತಾರ ಪಾಪ, ಆತ ಮಂದಮತಿ ಅಲ್ಲ. ಮಂದಮತಿಗಳು ಹೇಗೆ ತಿಳ್ಕೋಬೇಕು ಅಂತ ನೀನು ಹೇಳು ಅಷ್ಟೇ. ಸೊ ಮಂದಮತಿ ತನ್ನನ್ನು ಆರೋಪಿಸಿಕೊಂಡು ಹೇಳ್ತಾರೆ ಹೊರತು ಆತ ಮಂದಮತಿ ಅಲ್ಲ. ಅದಕ್ಕೆ ಪ್ರಶ್ನೆ ಕೇಳಬೇಕಾದ್ರೆ ಚೇತು ಬರ ಆರೋಪಿತ ಪ್ರಶ್ನೆ ಅಂದರೆ ಅಂದ್ಕೊಂಡು ಹೇಳೋದಷ್ಟೇ. ನಾವು ತಪ್ಪು ನಮ್ಮಲ್ಲೇ ತಪ್ಪನ್ನು ಆರೋಪ ಮಾಡ್ಕೊಂಡು ಕೇಳಿದ್ರೆ ಆಗ ಹಾಗೆ. ಔಷಧಿ ಕೇಳಿದ ಹೊಟ್ಟೆ ಅಂತೆ, ನಮ್ಮ ಯಾರಿಗೂ ಹೊಟ್ಟೆವಾಗಿದೆ ಔಷಧಿ ಕೊಡಿ ಅಂತ ಕೇಳಿದ. ನನಗೆ ಹೊಟ್ಟೆ ಆಗಿಲ್ಲ ಅವನಿಗೆ, ನನಗೆ ಹೊಟ್ಟೆವಾಗಿದೆ ಕೊಡಿ ಅಂತ ಕೇಳಿದೆ. ಏನಾಯ್ತಾಗ? ಸೀರಿಯಸ್, ಅವ್ರನ್ನೇ ಕರ್ಕೊಂಬಂತ ಇಲ್ಲ ಹೋದ್ರೆ ಏನು ಮಾಡ್ತಾನೆ? ಅವ್ರನ್ನೇ ಕರ್ಕೊಂಬಂತಾನೆ. ಆ ರೀತಿ ಹೇಳಿದ್ರೆ ಟೈಮ್ ಬೇಕಂತೆ, ಅದಕ್ಕೆ ಈ ರೀತಿ ಹೇಳಿಬಿಟ್ರೆ ಸಿಗತ್ತೆ ಅಂತ ಅರ್ಥ. ಉಪಚಾರತಿ ಇತಿ ಜ್ಞಾತವ್ಯಂ. ಆಚಾರ ಪ್ರಶ್ನೆ ಹೇಳಿದ್ದಾರೆ ಉತ್ತರ ಒಂದ್ಸಲ, ಇದೇ ಪ್ರಶ್ನೆ ಬಂದ ಹೇಳಿದ್ದಾರೆ. ಶಿಷ್ಯ ಪೂರ್ವಪಕ್ಷ ಪ್ರಶ್ನೆ ಕೇಳಬೇಕಾ? ಹ್ಯಾಕ್ ಕೇಳಬೇಕು? ನಾನೇ ಪೂರ್ವಪಕ್ಷ ಅಂತ ಕೇಳಬೇಕೇ ಹೊರತು ಪೂರ್ವಪಕ್ಷ ಎಲ್ಲೋ ಇದ್ದಾರೆ ಕೇಳಿ ನೀನು ಉತ್ತರ ಕೊಡಬೇಕು ಅಂತ ಕೇಳಬಾರದು. ಗೊತ್ತಾಯ್ತಾ? ಶಿಷ್ಯೋಪಿ ಪೂರ್ವಪಕ್ಷಸ್ಥ ತಮೇವ ಆತ್ಮಮತಂ ಬ್ರುವನ್. ಅದನ್ನೇ ನಾನು ಹೇಳ್ತೇನೆ, ದೇವರಿಲ್ಲ ಅಂತ ನಾನು ಹೇಳ್ತೇನೆ, ಏನು ಉತ್ತರ ಕೊಡ್ತೀನಿ ಅಂತ ಕೇಳಬೇಕೇ ಹೊರತು ದೇವರಿಲ್ಲ ಅಂತ ಹೇಳೋರಿಗೆ ಉತ್ತರ ಕೊಡಬೇಕು ಅನ್ನೋ ಪ್ರಶ್ನೆ ಬೇರೆ. ದೇವರಿಲ್ಲ ನಾನೇ ಹೇಳ್ತೇನೆ ಉತ್ತರ ಕೊಡಿ ಅಂತ ಕೇಳಿದರೆ ಅವಾಗ ಹೈಲಿ ಕಮಿಟೆಡ್ ಪ್ರಶ್ನೆ ಕೇಳ್ತಾನೆ ಅಂತ ಅರ್ಥ ಗೊತ್ತಾಯ್ತು. ಇದಾದರೆ ಕಮಿಟೆಡ್ ಅಲ್ಲ, ಬಂದ ನೋಡ್ಕೊಬೋಣ ಅಂತ ಹೇಳ್ಬೋದು. ನಾನೇ ಕೇಳ್ತೇನೆ ಈಗ ಅಂತ ಹೇಳಿದರೆ ಉತ್ತರ ಕೊಡಲೇಬೇಕಾಗ. ಮತ್ತು ಯಾವ ರೀತಿ ಉತ್ತರ ಕೊಡಬೇಕೀಗ? ಅವನಾಗಿ ನಾನೇ ಕೇಳೋದ್ರಿಂದ ಫುಲ್ ಜವಾಬ್ದಾರಿ ಇದೆ. ಆ ಥರ ಕೇಳಿ ಬಿಡಿದವ್ರೆ ಮತ್ತೆ ಕೇಳ್ಕೊಂಬರ್ಲಿಕ್ಕೆ ಹೋಗ್ತಾನೆ. ಮತ್ತೆ ಏನಾರು ಆಗಿಬಿಟ್ರೆ ಹೊಟ್ಟೆ ಬರುತ್ತೆ, ಯಾವಾಗ ಇರುತ್ತೋ ಇಲ್ಲ ಮತ್ತೆ ಹೋದ ಕೇಳ್ಕೊಬರ್ಲಿಕ್ಕೆ, ಯಾವ ಇರುತ್ತೋ ಬೆಳಿಗ್ಗೆ ಮಾತಾಡಿ ಇರುತ್ತೆ ಕೇಳಿದ ಬಂದ, ಆಮೇಲೆ ಸಾಯಂಕಾಲ ಹೋಗ್ತಾನೆ ಕೇಳ್ಕೊಬೋದು ಮತ್ತೆ ಹೋದ. ಬರೀ ಏನಾಗ ತಲೆ ತಲೆ ಕೆಟ್ಟ ಹೋಗ್ಬಿಡುತ್ತೆ. ಇವರೇ ಇದು ಏನು ಮಾಡ್ಬೋದಾಗ? ಈಗಲೇ ಇಲ್ಲ, ಇದೆಲ್ಲ ತಕಡಕ ಉತ್ತರ ಕೊಟ್ಬಿಡುತ್ತೆ ಬರ. ಅದಕ್ಕೆ ಹೇಳಿದ್ದ ಅವ ದೈವ ದುಶ್ಚತಿ ತತ್ವೇನ, ಆ ರೀತಿ ಪ್ರಶ್ನೆ ಕೇಳಿದಾಗ ಅಲ್ಲಿ ಉದ್ದೇಶ ಏನಿದೆ? ಪ್ರಶ್ನೆ ಉತ್ತರ ತಿಳ್ಕೊಳ್ಳೋ ಉದ್ದೇಶ ಇರೋ ದೋಷ ಇಲ್ಲ, ಉತ್ತರ ಕೇಳೋ ದೃಷ್ಟಿ ಪಡ್ಕೊಳ್ಳೋ ದೃಷ್ಟಿಯಿಂದ ಅಲ್ಲಿ ದೋಷ ಇಲ್ಲ. ಗೊತ್ತಾಯ್ತಾ? ಆದರೆ ಯಾವ ದೋಷ ಬರ್ತಿತ್ತು? ಮೋಸ ಮಾಡೋದಾಗಿದ್ರೆ ಮೋಸ ಮಾಡೋ ದೋಷ ಬರುತ್ತೆ. ಮೋಸ ಮಾಡೋ ಉದ್ದೇಶ ಇಲ್ಲ, ಉತ್ತರ ಸರಿಯಾಗಿ ತಿಳ್ಕೋಬೇಕು ಅಂತಿರೋದ್ರಿಂದ ಕೇಳ್ತಿದ್ದಾನೆ, ಏನೂ ತಪ್ಪಲ್ಲ. ಏನನ್ನ ಇಲ್ಲ, ನಮ್ಮ ಪ್ರಶ್ನೆ ಶಾಸ್ತ್ರ ಅಂದ್ರೆ ಏನದು? ಪೂರ್ವಪಕ್ಷ ಅವ್ರು ಡಾಕ್ಟರ್ ಅಂತ ಹೇಳಿದ್ಮೇಲೆ ರೋಗಿ ಇಲ್ದವ್ರೆ ಡಾಕ್ಟರ್ ಅಲ್ಲ. ಡಾಕ್ಟ್ರಿಗೆ ಮಹತ್ವ ಬರೋದು ಯಾವಾಗ? ರೋಗಿ ಇದ್ರೆ. ರೋಗಿ ಮೆಡಿಸನ್, ರೋಗ ಮೆಡಿಸನ್ ಹೇಗೋ ಹಾಗೆ ಪ್ರಶ್ನೆ ಉತ್ತರ, ಪ್ರಶ್ನೆ ಉತ್ತರ ಇರಲೇಬೇಕು. ಅದರಲ್ಲೇ ಇಲ್ಲ, ಅದನ್ನೆಲ್ಲ ಒಂದೊಂದು ಹಂತದಲ್ಲಿ ಮಾಡ್ಕೋತಾ ಹೋಗ್ತಾರೆ. ವ್ಯಾಸರಾಜರು ಚಂದ್ರಿಕಾದಿಗಳಲ್ಲಿ ವಿಶೇಷವಾಗಿ ಬ್ರಹ್ಮಸೂತ್ರದ ಬಗ್ಗೆ ಭಾಳ ಎಕ್ಸಾಸ್ಟಿವ್ ಮಾಡ್ತಾ ಹೋಗ್ತಾರೆ. ಕಾರಣ ಏನು ಅಂದರೆ ವಿವರ್ಷೆ ಮಾಡಿಕೊಟ್ಟಿದ್ದಾರೆ ಅವರಿಗೆ, ಮೂರು ಭಾಷೆಯನ್ನು ವಿವರ್ಷೆ ಮಾಡಿಕೊಟ್ಟಿದ್ದರಿಂದ ಆ ಪ್ರಶ್ನೋತ್ತರ ಇನ್ನೂ ಸ್ಪಷ್ಟ ಅರ್ಥ ಆಗುತ್ತೆ. ಪ್ರಕೃತಿ ಪುರುಷಸ್ಥೇತಿ ವಿಕಲ್ಪ ಪುರುಷ ಋಷಭ ಏಷ ವೈಕಾರಿಕ ಸ್ವರ್ಗ ಸರ್ಗೋ ಗುಣ ವ್ಯತಿಕರಾತ್ಮಕ ಲೋಕ ವಿಷಯ ಮಂದಮತಿತ್ವಂ ಆತ್ಮನಿ ಉಪಚರತಿ ಇತಿ ಜ್ಞಾತವ್ಯಂ. ಲೋಕ ಲೋಕದಲ್ಲಿರತಕ್ಕಂತಹ ಜನಗಳ ಸ್ವಭಾವದ ಒಂದು ಮಂದಮತಿತ್ವವನ್ನು ಆರೋಪ ಮಾಡಿಕೊಂಡು ಮಾತಾಡ್ತಿದ್ದಾನೆ. ಏತದೇವ ಪ್ರಾಮಾಣಿಕ ಮಿತಿ ಭಾವೇನಾಹ ತ್ವತ್ತ ಇತಿ ತನುಶಕ್ತಿತೋ ಅಲ್ಪಬುದ್ಧಿತ್ವ. ತನುಶಕ್ತಿ ಶಬ್ದಕ್ಕೆ ಎರಡರ್ಥ. ತನು ಅಂದರೆ ದೇಹ ಪ್ರಕೃತಿ ಎಲ್ಲ ಒಂದರ್ಥ. ಇನ್ನೊಂದರ್ಥ ತನು ಅಂದರೆ ಥಿನ್ ಶಕ್ತಿ, ನನ್ನ ಶಕ್ತಿ ಭಾರಿ ಕಡಿಮೆ, ಮಂದಮತಿ ಅಂತ ಅರ್ಥ. ಮಂದಮತಿಯಾಗಿದ್ದು ಕೇಳ್ತಾ ಇದ್ದೇನೆ. ಇನ್ನೊಂದರ್ಥ ತಾಮಸಾದಿ ಶರೀರ ಬಲಾದ್ವಾ. ಎರಡರ್ಥನೂ ಬಂದರು ಟೀಕಾ ಇವರು ವಿಜಯಧ್ವರಿ ಬರಿಬೇಕಾದ್ರೆ. ಎರಡರ್ಥ ತನು ಶಬ್ದಕ್ಕೆ ಪ್ರಕೃತಿಯ ದೇಹ ಅಂತಲೂ ಅರ್ಥ ಬರೆದರು, ತನು ಅಂತ ಹೇಳೋದಕ್ಕೆ ಅಲ್ಪಬುದ್ಧಿ ಅಂತಲೂ ಅರ್ಥ ಬರೆದರು. ಜ್ಞಾನಸ್ಯ ಪ್ರಮೋಷ ಐತಿ, ಅಥವಾ ಪ್ರಮೋಷ ಅಂದ್ರೇನೆ ಮುಚ್ಚಾಕೋದು, ಜ್ಞಾನ ಮುಚ್ಚೋಗ್ಬಿಡುತ್ತೆ. ಬರೀತಾರೆ ಮಾನುಷಾನ್ನವನುಂಡು ಜ್ಞಾನಶೂನ್ಯನೂ ಆದೆ. ಮಾನುಷಾನ್ನ ಅಂದ್ರೇನೋ, ಮೊದಲೇ ಪ್ರಾಕೃತ ಶರೀರ ಅನ್ನ ಅಂತ ಹೇಳಿ ಕೇಳಿ ಪ್ರಕೃತಿ ಇದು ತಿಂತಷ್ಟು ಏನಾಗುತ್ತಾಗ ಏನಾಗುತ್ತೆ? ಕವರಿಂಗ್ ಮೇಲೆ ಕವರಿಂಗ್, ಮಣ್ಣು ಮೊದಲು ಕೆಸರು ಇನ್ನೂ ಸ್ವಲ್ಪ ಕೆಸರು ಹಚ್ಕೊಂಡಾಗತ್ತೆ ಅಷ್ಟೆ. ಕೆಸರಿಂದ ಕೆಸರ ತೊಳೆದಂತೆ ಕರ್ಮದ ಪಥವು. ಯಾತಕ್ಕೆ ಉಪವಾಸ ಮಾಡಿ ಅಂತ ಹೇಳ್ತಾರೆ ಅಂದರೆ, ಅವತ್ತು ಪ್ರಕೃತಿ ತೊಗೊಳೋದು ಕಡಿಮೆ ಆಗುತ್ತೆ. ಸ್ವಲ್ಪ ಪ್ರಕೃತಿ ಅಂಶ ಕಡಿಮೆ ಆದಾಗ ಏನಾಯ್ತು? ಅಲ್ಲಿಗೆ ಜ್ಞಾನ ಎಕ್ಸ್ಪೋಸ್ ಆಗುತ್ತೆ. ಗೊತ್ತಾಯ್ತಾ? ಏಕಾದಶಿ ಆದಿಗಳು ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ಒಂದು ದಿವಸದ ಮಟ್ಟಿಗೆ ಪ್ರಕೃತಿಯ ಕಾಂಟ್ಯಾಕ್ಟ್ ಕಡಿಮೆ ಆಗ್ತಾ ಬರುತ್ತೆ. ಪ್ರಕೃತಿ ಕಾಂಟ್ಯಾಕ್ಟ್ ಕಡಿಮೆ ಆದಾಗ ಚೇತನ ಏನಾಗುತ್ತಾಗ ಇದಾಗುತ್ತೆ, ಮೋರ್ ಎಕ್ಸಿಬಿಟ್ ಆಗುತ್ತೆ. ಅದಕ್ಕೋಸ್ಕರ ಬಿಡಬೇಕು. ಇಲ್ಲ ಪ್ರಕೃತಿಯಲ್ಲಿದ್ದ ಆವರಣ ಜಾಸ್ತಿ ಆಗುತ್ತೆ. ಮೊದಲೇ ಒಂದು ತೆರೆ ಇನ್ನೊಂದು ಕವರ್ ಹಾಕೊಂಡ್ರೆ ಆಗೋ ಹಾಗೆ. ಒಂದು ಕವರ್ ಆದರೆ ಕಡಿಮೆ ಆದರೆ ವಾಸಿ ಅಲ್ಲೇನು. ಆಹಾರದ ಮೂಲಕ ಪ್ರಕೃತಿ ಒಳಗೆ ಹೋಗುತ್ತೆ. ಆಹಾರ ಬಿಟ್ಟ ಪ್ರಕೃತಿ ಒಳಗೆ ಹೋಗಲಿಲ್ಲ. ಒಳಗೆ ಹೋದಾಗ ಏನಾಯ್ತಾಗ ಮನಸ್ಸು ಫ್ರೆಶ್ ಆಗುತ್ತೆ. ಗೊತ್ತಾಯ್ತಾ? ಮನಸ್ಸು ಫ್ರೆಶ್ ಆಗೋದ್ರಿಂದ ಪ್ರಕೃತಿಯ ಸಂಬಂಧ ಕಡಿಮೆ ಮಾಡಿಕೊಳ್ಳೋ ಉಪಾಯ ಕೂಡ ಹೌದು. ಅದಕ್ಕೆ ಋಷಿಗಳೆಲ್ಲ ಯಾತಕ್ಕೆ ಆಹಾರ ಕಡಿಮೆ ಮಾಡ್ತಾರೆ ಅಂದರೆ, ಪ್ರಕೃತಿಯ ಕಾಂಟ್ಯಾಕ್ಟ್ ಕಡಿಮೆ ಆಗಲಿ ಅಂತೇಳಿ. ಗೊತ್ತಾಯ್ತಾ? ಪ್ರಕೃತಿಯ ಕಾಂಟ್ಯಾಕ್ಟ್ ಕಡಿಮೆ ಮಾಡಿದಷ್ಟು ಕೂಡ ಏನಾಯ್ತು ಅಲ್ಲಿಗೆ? ನಾವು ರೋಡ್ ಬಿಡ್ಲಕ್ಕಂತೂ ಆಗೋದಿಲ್ಲ. ಬಟ್ ಎಂಥ ರೋಡ್ ಆರಿಸ್ತೇವೆ ನಾವೀಗ? ಮಡ್ ರೋಡ್ ಆದರೆ ಏನಾಗುತ್ತಾಗ? ಫ್ರಿಕ್ಷನ್ ಜಾಸ್ತಿ ಆಗುತ್ತೆ. ಗೊತ್ತಾಯ್ತಾ? ಫ್ರಿಕ್ಷನ್ ಜಾಸ್ತಿ ಆಯಿತು, ಅದೇ ಸ್ವಲ್ಪ ಮಡ್ ರೋಡ್ ಕಡಿಮೆಯಿಂದ ಫ್ರಿಕ್ಷನ್ ಕಡಿಮೆ ಆಯಿತು. ಆ ಟಾರ್ ರೋಡ್ ಬೆಟರ್ ಸಿಮೆಂಟ್ ರೋಡ್ ಆಯಿತು ಹೈ ಕ್ಲಾಸ್, ಅವಾಗ ಏನಾಯ್ತಾಗ ಫಾಸ್ಟಾಗಿ ಹೋಗ್ಲಿಕ್ಕೆ ಬರೋದು. ಸೊ ಪ್ರಕೃತಿ ಕಡಿಮೆ ಮಾಡ್ಕೋ. ಫ್ರಿಕ್ಷನ್, ಪ್ರಕೃತಿ ಇಸ್ ಫ್ರಿಕ್ಷನ್, ಪ್ರಕೃತಿ ಫ್ರಿಕ್ಷನ್. ಆದ್ದರಿಂದ ವ್ರತ ಉಪವಾಸ ಎಲ್ಲ ಮಾಡಿದ್ರೆ ಏನಾಗುತ್ತೆ ನಮಗಾಗ? ಪ್ರಕೃತಿ ಸಂಬಂಧ ಕಡಿಮೆ ಆಗ್ತಾ ಬರುತ್ತೆ. ಕಡಿಮೆ ಆಗ್ತಾ ಬರೋದ್ರೆ ನಮ್ಮ ಒಳಗಿನ ಚೇತನ ಶಕ್ತಿ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಉಪವಾಸ ಮಾಡೋದು. ಅದು ಉಪವಾಸ ಮಾಡಿದಾಗ ಸಮ ನಿದ್ದೆಗಿದ್ದೆ ಬರೋದ್ರೆ ಏನರ್ಥ? ಸ್ವಲ್ಪ ಜಾಗೃತಿ ಬರುತ್ತೆ ಅಂತ ಅರ್ಥ. ನಿದ್ರೆ ಬರೋದ್ರೆ ಅಂದ್ರೆ ಏನು? ನಿದ್ರೆ ಬರೋದಿಲ್ಲ ಅಂದರೆ ಮಂಕು ಕಡಿಮೆ ಆಗಿದೆ ಅಂತ ಅರ್ಥ. ಮಂಕು ಕಡಿಮೆ ಆಗಿದೆ, ಅದೇಕಾಸಿ ನಿದ್ದೆನೂ ಬರೋದು. ಜಾಗರಣೆ ಮಾಡೋದು ಕಷ್ಟ ಅಲ್ಲ ಏಕಾಸಿ, ಅದಕ್ಕೆ ಹೇಗೂ ನಿದ್ದೆ ಬರೋದಿಲ್ಲ. ಆದ್ದರಿಂದ ಅದು ಸುಲಭ ಆಗುತ್ತೆ. ಉಪ್ಪು ಊಟ ಮಾಡಿದ ತಕ್ಷಣ ನಿದ್ದೆ ಯಾಕೆ ಬರುತ್ತೆ? ಪ್ರಕೃತಿ ಕಾಂಟ್ಯಾಕ್ಟ್ ಬಂತಲ್ಲ ಮಲಗಿಬಿಡ್ತಾನೆ. ಊಟ ಆಗಿದೆ, ನೆಕ್ಸ್ಟ್ ಸ್ಟೆಪ್ ಮಲಗಿದ್ದಾರೆ ಅಂತ ಅರ್ಥ. ಊಟ ಆದ ತಕ್ಷಣ ರೆಸ್ಟ್, ಯಾಕೆ ಪ್ರಕೃತಿ ಏನು ಮಾಡಿಬಿಡುತ್ತೆ ಅವನನ್ನು ಬಿಡಿಸ್ಬಿಡುತ್ತೆ. ಸ್ವಲ್ಪ ಹೊತ್ತು ಪ್ರಕೃತಿ ಕಡಿಮೆ ಆಯಿತು, ಎಚ್ಚರ ಆಯಿತು. ಅದಕ್ಕೆ ಪ್ರಕೃತಿ ಕಡಿಮೆ ಆದ ತಕ್ಷಣ ಏನಾಗುತ್ತೆ? ಜ್ಞಾನ ಬರಲಿಕ್ಕೆ ಶುರುವಾಗುತ್ತೆ. ಅದಕ್ಕೆ ಆದಷ್ಟು ಏನು ಮಾಡಬೇಕು, ಪ್ರಕೃತಿಯ ಕಾಂಟ್ಯಾಕ್ಟನ್ನು ಕಡಿಮೆ ಮಾಡ್ಕೋತಾ ಹೋದಷ್ಟು ಜ್ಞಾನಕ್ಕೆ ಇದಾಗುತ್ತೆ. ಇವರು ನಾನ್ ಸ್ಟಾಪ್ ಕಾಫಿ ಕುಡಿತಿರ್ತಾರೆ, ನಾನ್ ಸ್ಟಾಪ್ ತಿಂತಿರ್ತಾರೆ, ಏನಾಗುತ್ತಾಗ ಪ್ರಕೃತಿ ಕಡಿಮೆ ಆಗೋ ಚಾನ್ಸೇ ಇಲ್ಲ. ಯಾವಾಗಲೂ ತಿಂತಿದ್ರೆ ಬುದ್ಧಿ ವಿಕಾಸ ಆಗೋದೇ ಇಲ್ಲ. ಅದಕ್ಕೋಸ್ಕರ ಹಾಗೆ ಮಾಡಬಾರದು. ಇವರು ಕೂಡ ಹಾಗೆ ಹೇಳಿಬಿಡ್ತಾರೆ, ವಿದ್ಯಾತುರಾಣ ನಸುಖಂ ನಾನಿದ್ರ, ಜ್ಞಾನ ಬೇಕು ಅಂತಿದ್ರೆ ಭೌತಿಕ ಸುಖ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗಬೇಡಿ. ಮಾಡಿದರೆ ಏನಾಗೋದಿಲ್ಲ, ನಿಮಗೆ ವಿದ್ಯೆ ಬರೋದಿಲ್ಲ ಅಂತ. ನಿದ್ದೆ ಬರುತ್ತೆ, ವಿದ್ಯೆ ಬರೋದಿಲ್ಲ ಅಷ್ಟೇ. ಅಲ್ಲಿಗೆ ನಾಳೆ ದಿವಸ ಅದು ಕಂಟಿನ್ಯೂಷನ್. ಈಗ ಇವತ್ತಿನ ದಿವಸ ನಮ್ಮ ಮೊಮ್ಮಗಳಿಗೆ ಇನ್ನೊಂದು ಜಯಂತಿನಿಗೆ ಇನ್ನೊಂದು ಮಗು ಹುಟ್ಟಿದೆ, ಅದು ಹೆಣ್ಮಗುನೇ. ಇವತ್ತು ನಾಮಕರಣ ಇದೆ ಉತ್ತರಾದಿ ಮಠದಲ್ಲಿ, ಎಲ್ಲರೂ ಕೂಡ ಬರಬೇಕು ಅಲ್ಲಿಗೆ. ದಂಪತಿಗಳ ಸಮೇತ ಬರಬೇಕು, 11:30 ಬಂದರೆ ಸಾಕು. ಆಮೇಲೆ ಎಲ್ಲರೂ ಅಲ್ಲೇ ತೀರ್ಥಪ್ರಸಾದ ತೊಗೊಂಡು ಹೋಗ ಬಂದರೆ ಆಯ್ತು. ಇವತ್ತೇ ಇವತ್ತೇ 11 ದಿವಸ, ಮತ್ತು ರಾಯರ ಇವತ್ತು ಇದ್ರ ದಿವಸ ತಾನೇ, ರಾಯರ ಪಟ್ಟಾಭಿಷೇಕದ ದಿವಸ. 11 ದಿವಸ ಏನು ನೋಡಬೇಕಾಗಿಲ್ಲ, ಅದು ಬೇರೆ ಶ್ರೇಷ್ಠ 11 ದಿವಸ ಯಾವುದಕ್ಕೆ. ಅದಕ್ಕೋಸ್ಕರ ಇವತ್ತೇ ಇಟ್ಕೊಂಡಿರೋದು, ಎಲ್ಲರೂ ಬರಬೇಕು ತಪ್ಪದೆ. ಇವತ್ತು ರಾಯರ ಇದ್ರ ದಿವಸನೇ ಯಾರೋ ತಂದ್ಕೊಟ್ಟೋಗಿದ್ದಾರೆ ಬಂದು, ಆಶ್ಚರ್ಯ. ಸರಿಯಾದ ಟೈಮಿಗೆ ಅವತ್ತು ಬಂದಿದ್ದೆ, ಭಾಳ ಆಶ್ಚರ್ಯ. ಪಟ್ಟಾಭಿಷೇಕದ ದಿವಸನೇ 11:30 ಬಂದರೆ ಸಾಕು, ಆಮೇಲೆ ಲೇಟ್ ಆಗಲ್ಲ ಬೇಗ ಮುಗಿದು. ಇದು ಆಮೇಲೆ ಫೇಸ್ಬುಕ್ ಶುರುವಾಗಿದೆ ನಮ್ಮ ಇದರಿಂದ, ವಾಟ್ಸಪ್ ಶುರುವಾಗಿದೆ.